ಜಯತಿ ಹರೇ ರಚಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸು ಶ್ರೀಪತಿರ್ ಮಾನದೋ ನಃ ಜ್ಯೇತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನವರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜ್ಯೇತ್ಯಜೋ ಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿವೀಶ ಚಂದ್ರಮಃ ಜ್ಯೇಷ್ಠ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯದ್ಯಿತರಂ ತವ ಭಕ್ತಾನಾಂ ಅಸ್ಮಾಕಂ ನೃಸರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ 27th ಪದ್ಯ. ಹಿಂದೆ ಹೇಳಿದ ಪೂಜಾ ಕ್ರಮ ಇಟ್ಟುಕೊಂಡು ಎಲ್ಲಿ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಆ ಪೂಜೆ ಯಾವ ರೀತಿಯಾದ ಚಿಂತನೆ ಇರಬೇಕು. ದೇವರ ಪೂಜೆ ಅಂದ್ರೆ ಮನಸ್ಸಲ್ಲಿ ಇರುವಂತಹ ಚಿಂತನೆಗಳು, ಅನುಸಂಧಾನ ಅಂತ ಹೇಳ್ತೀವಲ್ಲ, ಅನುಸಂಧಾನ ಅಂದ್ರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನ ಮನಸ್ಸಲ್ಲಿ ತುಂಬಿ ಇರಬೇಕು, ಚಿತ್ತದಲ್ಲಿ ನಿಂತಿರಬೇಕು, ಮನಸ್ಸಲ್ಲಿ ತುಂಬಿ ಇರಬೇಕು. ಇದ್ದ ಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ ಹೇಗೆ ಪೂಜೆ ಮಾಡೋದು, ಎಲ್ಲಿ ಯಾವ ಪ್ರತಿ ಬಾಹ್ಯ ಇರಬಹುದು, ಆಂತರಿಕ ಇರಬಹುದು, ಹೇಗೆ ಪೂಜೆ ಮಾಡಬೇಕು, ಎಲ್ಲಿ ಪೂಜೆ ಪೂಜಾರ್ಹವಾದ ವಸ್ತುಗಳು ಯಾವುದು. ಇಲ್ಲಿ ಪೂಜಾ ಅಂಬೋದಕ್ಕೆ ಒಂದು ಅರ್ಥ ಏನ್ ಕೊಟ್ಟಿದ್ದಾರೆ ಅಂದ್ರೆ ಷೋಡಶೋಪಚಾರ ಪೂಜೆಗಳು ಅಂತ ಹೇಳ್ತೀವಲ್ಲ, ಈ ಷೋಡಶೋಪಚಾರ ಪೂಜೆಗಳನ್ನ ಇಲ್ಲಿ ಹೇಳ್ತಾರ ಮಾಡಬೇಕು ಅಂಬೋದಕ್ಕೆ ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಜಲಜ ನಾಭನಿಗೆ ಎರಡು ಪ್ರತಿಮೆಗಳು. ಸೊ ಇಲ್ಲಿ ಬೇಸಿಕಲಿ ಏನ್ ಹೇಳ್ತಾರಂದ್ರೆ ದೇವರಿಗೆ ಎರಡು ತರದ ಪ್ರತಿಮೆಗಳು ಉಂಟು. ಈ ಎರಡು ಪ್ರತಿಮೆಗಳು ಬ್ರಾಡ್ ಡಿವಿಷನ್ ಯಾವುದು ಅಂದ್ರೆ ಒಂದು ಪ್ಯೂರ್ ಪ್ಲೇ ಜಡವಾದ ಪ್ರತಿಮೆಗಳು, ಇನ್ನೊಂದು ಚೇತನ ಪ್ರತಿಮೆ. ಸೊ ಚೇತನ ಜಡ ಅಂಬುದು ಬ್ರಾಡ್ ಕ್ಲಾಸಿಫಿಕೇಶನ್. ಸೊ ಇದನ್ನ ಹೇಳ್ತಾರೆ ಪ್ರತಿಮೆಗಳು ಇಳೆಯೊಳಗೆ ಭೂಮಿಯಲ್ಲಿ, ಇದೊಂದು ಭೂಮಿ ಸ್ಥಾನ ಅಂದ್ರೆ ನಮಗೆ ಸಂಬಂಧಪಟ್ಟದ್ದು. ಭೂಮಿಯೊಳಗೆ ಚೇತನ ಜಡ ಚೇತನಾತ್ಮಕ ಅಂತ ಎರಡು ರೀತಿಯಾಗಿದೆ. ಮತ್ತು ಚೇತನಾತ್ಮಕ ಆಮೇಲೆ ಈ ಚಲಿಸುವಂತದಲ್ಲಿ ಅಂದ್ರೆ ಚಲನೆ ಉಳ್ಳದ್ದು ಜೀವ ಒಳಗಿದೆ, ಲೈಫ್ ಫಾರ್ಮ್ ಇದ್ರ ಅದು ಆ ರೀತಿಯಿಂದ ಚಲಿಸುವುದು ಅಂಬೋದಕ್ಕೆ. ಚಲಿಸುವುದು ಅಂದ್ರೆ ಇವಾಗ ಇದೆಲ್ಲ ಗಿಡಗಳೆಲ್ಲ ಇರತ್ತೆ, ಅದು ಎಲ್ಲಿ ನಡ್ಕೊಂಡು ಹೋಗತ್ತ ಅಂದ್ರೆ ಮೂವ್ಮೆಂಟ್, ಲೈಫ್ ಫಾರ್ಮ್ ಇರೋದು. ಸೊ ಅದಕ್ಕೆ ಈ ಬಗ್ಗೆ ಏನು ಅಂದ್ರೆ ಸ್ತ್ರೀ ಪುರುಷ ಭೇದದಲ್ಲಿ, ಸ್ತ್ರೀ ಪುರುಷ ಇಲ್ಲಿ ಹೇಳೋದು ಸ್ತ್ರೀ ಪುರುಷ ಭೇದದಲ್ಲಿ ಎರಡು ರೀತಿಯಾಗಿರತ್ತ ಚಲಿಸುವಂತದ್ದಲ್ಲಿ. ಆಮೇಲೆ ಚಲಿಸುವಲ್ಲಿ ಎರಡು ಬಗೆ ಇದೆ. ಮತ್ತು ಜಡದಲ್ಲಿ, ಜಡವಾಗಿ ಲೈಫ್ಲೆಸ್ ಅದು ಅದಲ್ಲಿ ಯಾವುದು ಅಂದ್ರೆ ತಿಳಿಯುವುದು ಆಹಿತ ಪ್ರತಿಮೆ ಸಹಜವಾಗಿರುವಂತ ಎರಡು ಜಡ ಪ್ರತಿಮೆಗಳನ್ನೇ ನಾವು ಇಟ್ಕೊಳ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಜಡ ಪ್ರತಿಮೆಗಳನ್ನ ಇಟ್ಕೊಳ್ತೀವಿ. ಅದರಲ್ಲಿ ಎರಡು ಬಗೆ ಇದೆ, ಅದು ಸಹಜವಾಗಿ ಅಂದ್ರೆ ಸಹಜ ಮತ್ತು ಆಹಿತ ಅಂಬೋದಕ್ಕೆ ಪ್ರತಿಮೆಗೂ ಸಹಜಾಚಲ ಅಂತಿದೆ. ಸಹಜಾಹಿತ ಅಂಬೋದು ಇದೆ, ಅದು ನಾನು ಅದಕ್ಕೆ ಕನ್ಫರ್ಮ್ ಮಾಡ್ತೀನಿ. ಸಹಜ ಆಹಿತ ಅಂತ ಇರಬೇಕು. ಸಹಜ ಆಹಿತ ಪ್ರತಿಮೆ ಒಂದು ಸಹಜವಾಗಿ ಸನ್ನಿಧಾನ ಇರೋದು, ಇನ್ನೊಂದು ಸನ್ನಿಧಾನವನ್ನ ತಂದಿಡೋದು. ಅಂದ್ರೆ ದೇವರು ಎಲ್ಲ ಕಡೆನೂ ವ್ಯಾಪ್ತವಾಗಿ ಇದ್ರೂ ಅವನು ನಮಗೆ ಒಲಿಯೋದು ಎಲ್ಲಿ, ಎಲ್ಲ ಕಡೆನೂ ದೇವರಿದ್ದಾನೆ, ದೇವರಿಲ್ಲದ ಸ್ಥಳ ಇಲ್ಲ. ಅದಕ್ಕೆ ಅಂತ ಕಂಡದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವ ಅಂದ್ರೆ ಇಲ್ಲ, ಅದಕ್ಕೆ ಸನ್ನಿಧಾನ ಬೇಕು. ಸೊ ಈ ಸನ್ನಿಧಾನ ಎಲ್ಲಿ ಬರುತ್ತೆ ಅಂದ್ರೆ ಜಡ, ಫಸ್ಟ್ ಜಡ ತಕೊಂಡಾಗ ಒಂದು ಸಹಜವಾಗಿರುತ್ತೆ, ಇದಕ್ಕೆ ಏನು ತಂದು ಇಡಬೇಕಾದ ಅವಶ್ಯಕತೆನೆ ಇಲ್ಲ. ಈ ಸಹಜ ಅಂಬೋದನ್ನ ವಿಷ್ಣು ರಹಸ್ಯದಲ್ಲಿ ಮೂರು ರೀತಿಯಾಗಿ ಹೇಳ್ತಾರೆ. ಸಹಜ ಅಂಬೋದು ಮೂರು ರೀತಿ ಇದೆ, ಹೇಗೆ ಅಂದ್ರೆ ತೀರ್ಥ ಕ್ಷೇತ್ರ ಶಿಲಾ ಅಂತ. ತೀರ್ಥ ಅಂದ್ರೆ ನಮ್ಗೆ ತೀರ್ಥ ಅಂದ್ರೆ ಆ ಒಂದು ಗಂಗಾದಿ ಜಲ, ಬೇಸಿಕಲಿ ತೀರ್ಥ ಅಂಬೋದಕ್ಕೆ ಜಲ ವಿಶೇಷವಾದ ಗಂಗಾ ಗೋದಾವರಿ ಈ ತರ ನದಿಗಳು, ಈ ತೀರ್ಥಗಳು ಆಮೇಲೆ ನದಿಗಳು ಇರಬಹುದು, ಆಮೇಲೆ ನಮ್ಗೆ ಪುಷ್ಕರಣಿ ಮುಂತಾದ ಇರಬಹುದು. ಸೊ ಈ ವಿಶೇಷವಾದ ಜಲಗಳು ಇದು ಎಲ್ಲಿ ಇರುತ್ತೆ ಮೋಸ್ಟ್ ಆಫ್ ದಿ ಥಿಂಗ್ ಅದು ಇರೋ ಜಾಗನೇ ಕ್ಷೇತ್ರ. ಕ್ಷೇತ್ರ ಈಸ್ ಬೇಸಿಕಲಿ ದ ಅಬೋಟ್, ಅದು ಎಲ್ಲಿ ಇರುವಂತ ತೀರ್ಥ ಇರುವಂತ ಜಾಗ ಕ್ಷೇತ್ರ ಆಗತ್ತೆ. ಸೊ ಎಲ್ಲಾ ಕ್ಷೇತ್ರದಲ್ಲಿನು ತೀರ್ಥ ಇರಬೇಕು ಎಂಬುದು ಅವಶ್ಯಕತೆ ಇಲ್ಲ. ಸೊ ತೀರ್ಥ ಮತ್ತು ಕ್ಷೇತ್ರದ ಪ್ರದೇಶ, ಪ್ರದೇಶದ ವಿಶೇಷ. ಸೊ ಕ್ಷೇತ್ರ, ತೀರ್ಥ ಮತ್ತು ಶಿಲಾ ಅಂತ, ಶಿಲಾ ಅಂತ ಹೇಳುವ ಮೂಲಕವಾಗ ಶಿಲಾ ಯಾವುದನ್ನ ಇಲ್ಲಿ ಪ್ರಸಿದ್ಧವಾಗಿ ನಾವು ತಗೊಂಡಿರುವಂತ ಶಿಲಾ ಅಂದ್ರೆ ಎಲ್ಲಿನೂ ನಮ್ಗೆ ಶಿಲೆಯನ್ನ ಕೆತ್ತುತ್ತಾರ ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಸಹಜವಾಗಿ ಇರುವಂತದ್ದು ಅಂತ ಬಂದ್ರೆ ಸಾಳಗ್ರಾಮ, ಚಕ್ರಾಂಕಿ, ಸುದರ್ಶನ ಮುಂತಾದ್ದು ಇದರಲ್ಲಿ ಸಹಜ. ಇದು ನಾವು ಜಡವನ್ನ ಇಲ್ಲಿ ಮಾತಾಡ್ತಾ ಇದ್ವಿ. ತುಳಸಿ ಮುಂತಾದ ಗೋ ತುಳಸಿ ಅದೆಲ್ಲ ಇದಿರತ್ತೆ, ಅದು ಬಂದು ಚೇತನದಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಜಡ ಮಾತಾಡ್ತಾ ಇದ್ವಿ. ಸೊ ಜಡ ಅಂತ ತಕೊಂಡ ತೀರ್ಥ, ಕ್ಷೇತ್ರ ಮತ್ತು ಶಿಲಾ, ಈ ಮೂರು ಸಹಜವಾಗಿಯೇ ಇರುತ್ತೆ. ಇಲ್ಲಿ ಸನ್ನಿಧಾನ ಅಂಬುದು ಸಹಜವಾಗಿ ಇರುತ್ತೆ. ನೀವು ಪ್ರಯಾಗಕ್ಕೆ ಹೋಗಿ ಅಲ್ಲಿ ಪ್ರಯಾಗದಲ್ಲಿ ಪ್ರಯಾಗ ಮತ್ತೆ ಇಲ್ಲಿ ಗಂಗೆಯಲ್ಲಿ ಗಂಗೆ, ಗೋದಾವರಿ, ಕಾವೇರಿ, ಕಪಿಲ ಇಲ್ಲಿಲ್ಲ ಹೋದಾಗ ಪುಷ್ಕರಣಿ ಇದಕ್ಕೆ ಹೋದ್ರೆ ಅಲ್ಲಿ ಅಲ್ಲಿ ಹಾಗೆ ನಮಸ್ಕಾರ, ಅಲ್ಲಿ ಹಾಗೆ ನಾವು ಅರಿಶಿನ ಕುಂಕುಮ ಹಾಕೋದು ನಮಸ್ಕಾರ ಮಾಡೋದು. ಅಲ್ಲಿ ಬಂದು ಆವಾಹನ ಅಂದ್ರೆ ಏನು? ಆವಾಹನ ಅಂದ್ರೆ ವೇದ ಶ್ರುತಿ ಸ್ಮೃತಿ, ಆ ಶ್ರುತಿ ಸ್ಮೃತಿಯಲ್ಲಿ ಇರುವಂತ ಆವಾಹನ ಪದ್ಧತಿ. ಪಂಚರಾತ್ರ ಮುಂತಾದ ಆಗಮಗಳು ಎಸ್ಪೆಷಲಿ ಅಲ್ಲಿ ಪಂಚರಾತ್ರ ಮುಂತಾದ ಆಗಮದಲ್ಲಿ ಮಂತ್ರ ಪೂರ್ವಕವಾಗಿ ದೇವರನ್ನ ಕರೆಯೋದು. ಸೊ ಮಂತ್ರ ಮನನ ಧ್ಯಾನ ಮಾಡಿ ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಈ ವೇದ ಮಂತ್ರಗಳು ಇದೆ. ಸ್ಮೃತಿ ಅಂದ್ರೆ ಪುರಾಣಗಳು, ಈ ಮಂತ್ರಗಳು ಇದೆ. ಇದು ಮೂಲಕವಾಗಿ ಅವರನ್ನ ಪ್ರಾರ್ಥನೆ ಮಾಡಿ ದಯವಿಟ್ಟು ಇಲ್ಲಿ ಬಂದು ಇರಿ, ನಾವು ಪೂಜೆ ಮಾಡಬೇಕು ಅಂತ ಕರೆಯೋದು. ಹಾಗೆ ಮಾಡೋದೇ ಇಲ್ಲ. ಈ ಒಂದು ಗಂಗಾದಿ ಕ್ಷೇತ್ರಕ್ಕೆ ಹೋದಾಗಲೂ ತಿರುಪತಿ ಬೆಟ್ಟವನ್ನ ನೋಡಿದ್ರೆ ನಮಸ್ಕಾರ ಹಾಗೆ ಮಾಡ್ಬೋದು. ನಿತ್ಯ ಸನ್ನಿಧಾನ ಅಲ್ಲಿ ಇದೇ ಇದೆ. ಸೊ ಅದನ್ನ ಹೇಳ್ತಾರೆ. ಸೊ ಇಲ್ಲಿ ಆವಾಹನಾದಿ ಕ್ರಮಗಳು ಇಲ್ಲ. ಅದಕ್ಕೆ ಸಹಜವಾಗಿ ಅಂದ್ರೆ ಸಹಜವಾಗಿ ಒಲಿಯುವಂತ ರೂಪದಲ್ಲಿ ಭಗವಂತ ಇದ್ದಾನೆ. ಅದು ಒಂದಾಗತ್ತೆ ಸಹಜ. ಇನ್ನೊಂದು ಅದಕ್ಕೆ ಆಪೋಸಿಟ್ ಆಹಿತ. ಆಹಿತ ಅಂದ್ರೆ ತರಲ್ಪಟ್ಟದು, ಆ ಸನ್ನಿಧಾನವನ್ನ ತಂದು ಮಂತ್ರ ಪೂರ್ವಕವಾಗ ಅದನ್ನ ಇಡೋದು, ಅದಕ್ಕೆ ಆಹಿತ ಅಂತ ಕರೆಸ್ತಾರೆ. ಸೊ ಇದು ಸಹಜ ಆಹಿತಗಳಿಂದ ನೀರ್ ಬಗ್ಗೆ ಪ್ರತೀಕ. ಸೊ ಈ ತರ ಎರಡು ವಿಧವಾದ ಪ್ರತೀಕಗಳಿದೆ ಅಂತ. ಇದು ನೋಡೋವಾಗ ನಾವು ಏನೇನ್ ನೋಡ್ತಾ ಬಂದೀನಿ ಅಂದ್ರೆ ಈ ಒಂದು ನಿಯಮಗಳನ್ನ ನೋಡ್ತಾ ಬಂದೀನಿ. ಸಹಜಕ್ಕೇನು ಇದು ವಿಷ್ಣು ರಹಸ್ಯ, ಬಿಕಾಸ್ ಇಲ್ಲಿ ಹೇಳೋವಾಗ್ಲೇ ಹೇಳ್ತಾರೆ ಇದನ್ನ. ಇಲ್ಲಿ ಹೇಳುವಾಗ ಇಲ್ಲಿ ಒಂದು ಮಾತು ಬರುತ್ತೆ, ಗೋಳಕ ಅರಿತು ಅರಿತು ಭಜಿಸುತ್ತಿರೋ ಅರಿತು ಅಂತ ಒಂದು ವರ್ಡ್ ಹಾಕ್ತಾರೆ. ಅರಿತು ಅಂದ್ರೆ ಇದು ಇಲ್ಲಿ ಹೇಳಿಲ್ಲ ನಾನು, ಇದು ನೀವು ನಿಮ್ಮ ಗುರುಮುಖವಾಗ ತಿಳ್ಕೊಂಡು. ಅರಿತು ಅಂದ್ರೆ ಗುರುಮುಖವಾಗ ಉಪದೇಶ ರೂಪವಾಗ ತಿಳಿದು. ಉಪದೇಶ ರೂಪವಾಗಿ ಎಲ್ಲಿಂದ ತಿಳಿಯೋದು ಅಂದ್ರೆ ಇನ್ನೊಂದು ಕಡೆ ಕೊಟ್ಟಿದ್ದಾರೆ, ಏನೋ ಗುರು ಏನೋ ಹೇಳೋದು ಅಂತಿಲ್ಲ. ಅದಕ್ಕೆ ಪ್ರಮಾಣ ಎಲ್ಲಿದೆ ಅಂದ್ರೆ ಇದು ವಿಷ್ಣು ರಹಸ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ಇದು ನಿಯಮಗಳನ್ನೆಲ್ಲ ಕೊಟ್ಟಿದ್ದಾರೆ. ಏನೇನು ಹೇಗಾಗಿ ಇದೆಲ್ಲ ಇರಬೇಕು ಎಂಬುದನ್ನ ಕೊಟ್ಟಿದ್ದಾರೆ. ಅಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ಸಹಜ ಪ್ರತಿಮೆಗಳಿಗೆ, ಸಹಜವಾದ ಪ್ರತಿಮೆಗಳಿಗೆ ಎಲ್ಲರೂ ಪೂಜೆ ಮಾಡಬಹುದು. ಪೂಜೆ ಹೇಗ ಮಾಡೋದು ಎಂಬುದಲ್ಲಿ ವ್ಯತ್ಯಾಸ ಉಂಟು. ಸಹಜವಾದ ಪ್ರತಿಮೆಗಳು ಅಂದ್ರೆ ಏನು? ಇಲ್ಲಿ ಇವಾಗ ತೀರ್ಥ ಗಂಗೆಗೆ ಹೋಗ್ತೀರಾ, ಗಂಗೆಗೆ ಹೋದ್ರೆ ನಿಮ್ಗೆ ಅಲ್ಲಿ ಒಂದು ಪುರೋಹಿತರು ಬೇಕು ಅದು ಇದು ಎಂಬುದು ಇಲ್ಲ. ನೀವೇ ಆ ಗಂಗೆ ಜಲವನ್ನ ಮುಟ್ಟಬಹುದು, ಜಲವನ್ನ ಪ್ರೋಕ್ಷಣೆ ಮಾಡಬಹುದು, ಜಲಕ್ಕೆ ನಮಸ್ಕಾರ ಮಾಡಬಹುದು, ಎಲ್ಲ ಮಾಡಬಹುದು. ಅದಕ್ಕೆ ಅಧಿಕಾರ ನಿಮ್ಗೆ ಇದೆ. ಇದು ಯಾರಿಗೆ ಅಧಿಕಾರ ಇದೆ ಅಂದ್ರೆ ಎಲ್ಲರಿಗೇನು. ಹೇಗೆ ದಾನ, ಹೇಗೆ ನಿಮ್ಗೆ ಬಂದು ಆ ಉಪವಾಸ, ಏಕಾದಶಿ ಉಪವಾಸ ವಿಶ್ವಾಸದಲ್ಲಿ ಹೇಳ್ತಾರೆ, ಏಕಾದಶಿ ಉಪವಾಸ ಮಾಡಬೇಕು ಅಂದ್ರೆ ಎಲ್ಲರೂ ಮಾಡುದು. ವೈಷ್ಣವರು ಅಂದ್ರೆ ಎಲ್ಲರೂ ಮಾಡಬೇಕು. ಜಾತಿ ಭೇದ ಇಲ್ಲ, ಆಮೇಲೆ ಜೆಂಡರ್ ಭೇದವೂ ಇಲ್ಲ, ಸ್ತ್ರೀ ಪುರುಷರು ಈಗೇನೋ ಭೇದ ಇಲ್ಲ, ಎಲ್ಲರೂ ವಿಷ್ಣು ಭಕ್ತರ ಮಾಡಬೇಕು. ಹಾಗೇನೆ ಇಲ್ಲಿನೂ ಹಾಗೆ ನಿಮ್ಗೆ ಅಧಿಕಾರ ಇದುವೋ, ಒಂದೊಂದಕ್ಕೇನು ನಮ್ಗೆ ಅಧಿಕಾರ ಅಂಬುದು ಮುಖ್ಯ ಆಗುತ್ತೆ.
ಏನಾದ್ರೂ ಒಂದು ಕರ್ಮ ಹೇಳಿದ್ರೆ ಇದಕ್ಕೆ ನಮಗೆ ಅಧಿಕಾರ ಇದೆಯೋ ಇಲ್ಲವೋ ಅಂತ ತಿಳ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಫಸ್ಟ್ ಅದನ್ನ ಹೇಳ್ತಾ ಇದ್ದಾರೆ. ಈ ಸಹಜ ಪ್ರತಿಮೆಗಳಿಗೆ ನೀವು ಜಡದಲ್ಲಿ ಇರುವಂತ ಈ ಸಹಜವಾದ ಪ್ರತಿಮೆಗಳಿಗೆ ನೀವು ಏನು, ನಿಮ್ಗೆ ಎಲ್ಲರೂ ಎಲ್ಲ ವೈಷ್ಣವರು ಅಧಿಕಾರಿಗಳೇ ಆಗ್ತಾರೆ. ಅವೈಷ್ಣವರು ಎಂದು ಮಾಡೋದಿಲ್ಲ. ಸೊ ಅವ್ರ ಪ್ರಸಕ್ತಿಯೇ ನಮ್ಗೆ ಬೇಕಾಗಿಲ್ಲ. ವೈಷ್ಣವರು ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ. ಸೊ ಇದನ್ನ ಮುಟ್ಟುವ ಮೂಲಕ, ಗಂಗೆಯನ್ನು ಮುಟ್ಟಬಹುದಾರಿ, ನಾನು ಧಾರಾಳವಾಗಿ ಮುಟ್ಟಬಹುದು. ಏನು ನಿಮಗೆ ನೀವು ಮೂಲಕವಾಗಿ ನೀವು ಪವಿತ್ರರಾಗ್ತಿರ ಹೊರತು ಅದು ಆ ನೀರು ಗಂಗೆ ಜಲ ಅಪವಿತ್ರ ಆಗೋದೇ ಇಲ್ಲ. ಹಾಗೇನೆ ಕ್ಷೇತ್ರ, ಕ್ಷೇತ್ರ ಎಲ್ಲ ಜಾತಿಯರಿಗೇನೆ ಎಲ್ಲರಿಗೇನೆ ಎಲ್ಲ ವೈಷ್ಣವರು ಅಲ್ಲಿ ಹೋಗಬಹುದು. ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಎಂಬುದು ಇಲ್ಲ. ಸೊ ನಾವು ಯೂಶ್ವಲಿ ಅದಕ್ಕೆ ಸ್ವಲ್ಪ ವಿರುದ್ಧವಾಗಿ ತಿಳ್ಕೊಂಡು, ಇನ್ನೊಂದು ಬರೋದು ಕಾಳಗ್ರಾಮ, ಕಾಳಗ್ರಾಮ ಚಕ್ರಾಂತಿ ಮುಂತಾದ್ದು. ಸೊ ಇದಕ್ಕೆ ಇದಕ್ಕೇನು ಹೀಗೆ ನಮ್ಗೆ ಸಾಲಗ್ರಾಮ ಸ್ತ್ರೀಯರು ನೋಡಬಹುದಾ? ಸಾಧಾರಣ ದಿವಸದಲ್ಲಿ ಎಲ್ರೂ ನೋಡಬಹುದು, ಎಲ್ಲರೂ ಎಲ್ಲರಿಗೂ ಪೂಜೆ ಅಲ್ಲಿ ಎಲ್ಲರೂ ಪೂಜೆ ಮಾಡಬಹುದು ಅಂತ ದೂರಹಸ್ಯದಲ್ಲಿ ವಾಕ್ಯಗಳಿದೆ. ಎಲ್ಲರೂ ಪೂಜೆ ಮಾಡಬಹುದು ಅಂದ್ರೆ ಎಲ್ಲರೂ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪೂಜೆ ಮಾಡಬಹುದು ಅಂತ ಅರ್ಥ. ಅದಕ್ಕೆ ಅನುಗುಣವಾಗಿ ಪೂಜೆ ಅರ್ಹ ಪೂಜೆ, ನಾವು ಸಾಲಗ್ರಾಮಕ್ಕೆ ಹೂ ಹಾಕಬಹುದು, ನಮಸ್ಕಾರ ಮಾಡಬಹುದು, ಪ್ರದಕ್ಷಿಣೆ ಮಾಡಬಹುದು, ಎಲ್ಲವೂ ಮಾಡಬಹುದು. ಸೊ ಹೀಗೆ ಇದೆ. ಸೊ ಅದಕ್ಕೆ ಹೇಳೋದು ಯಾವ ತಾತ್ಪರ್ಯದಿಂದ, ಅಲ್ಲಿ ಇರುವಂತ ಸನ್ನಿಧಾನ ಏನಾಗತ್ತೆ ಅಂಬೋದಕ್ಕೆ. ಅಲ್ಲಿ ನೀವು ಏನೇ ಮಾಡಿದ್ರು ಅಲ್ಲಿ ಬ್ರಹ್ಮದೇವರು ಇಟ್ಟ ಸನ್ನಿಧಾನ ಅದು. ಬ್ರಹ್ಮ ಚತುರ್ಮುಖ ಬ್ರಹ್ಮ ಸ್ವಾಮಿ ನೀನು ಇಲ್ಲೇ ಯಾವಾಗ್ಲೂ ಇದ್ದು ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಆದ ಕಾರಣದಿಂದ ಏನೇ ಮಾಡಿದ್ರು ಸಾಲಿಗ್ರಾಮ ತೀರ್ಥ ಕ್ಷೇತ್ರದಲ್ಲಿ ಸನ್ನಿಧಾನ ಅಂಬೋದು ಹೋಗೋದಿಲ್ಲ. ತೀರ್ಥ ಕ್ಷೇತ್ರಗಳಿಗೆ ಬಂದಾಗ ಆ ನದಿಗಳಿಗೆ ಎಷ್ಟೋ ದೀರ್ಘ ಇದನ್ನ ಹೇಳ್ತಾರೆ. ಸನ್ನಿಧಾನ ನದಿಗಳಲ್ಲಿ ಶಾಶ್ವತವಾದ ಪ್ರಳಯ ತನಕ ಇರೋದಿಲ್ಲ. ಗಂಗಾದಿದಲ್ಲಿ ಎಷ್ಟೋ ವರ್ಷ, ಇನ್ನೂ ಎಷ್ಟೋ ವರ್ಷಗಳು ಇನ್ನೂ ಇದೆ. ನಮ್ಗೆ ಅದು ಯೋಚನೆ ಇವಾಗ ಬೇಕಾಗೇ ಇಲ್ಲ. ಅದು ಎಷ್ಟೋ ದೀರ್ಘ ಕಾಲ ಇರುತ್ತೆ, 10,000 ವರ್ಷ, 50,000 ವರ್ಷ, ಹೀಗೆ ತುಂಬಾ ಕಾಲ ಅದು ಇರುತ್ತೆ. ಆಮೇಲೆ ಅದು ಹೊರಟೋಗತ್ತೆ ಅಂತ. ಆದರೆ ಈ ಶಿಲಾ ಅಂತ ಇರುತ್ತೆ ನೋಡಿ, ಸಾಲಗ್ರಾಮ ಚಕ್ರಾಂಕಿ, ಇದು ಕೊನೆಯ ತನಕ ಅದು ಹೋಗೋದೇ ಇಲ್ಲ ಅಂತ. ಹಾಗೆ ಸನ್ನಿಧಾನ ಹೋಗೋದಿಲ್ಲ. ಅದಕ್ಕೆ ಅಂತ ಸನ್ನಿಧಾನ ಹೋಗೋದಿಲ್ಲ ಅಂದ್ರೆ ಎಂಜಿಲು ಕೈಯಿಂದ ಮುಟ್ಟಿದ್ರು ಅಂತ ಅಫ್ಕೋರ್ಸ್ ನೀವು ಎಂಜಿಲು ಕೈಯಿಂದ ಅದನ್ನ ಮುಟ್ಟಿದ್ರೆ ಅಲ್ಲಿ ಇರುವಂತ ಸನ್ನಿಧಾನ ತೆಗಿಲಿಕ್ಕೆ ಆಗೋದಿಲ್ಲ. ನಿಮಗೆ ಪಾಪ ಬರುತ್ತೆ ಅದು ಅಷ್ಟೇ, ನಿಮಗೆ ಅನರ್ಥ ಆಗತ್ತೆ. ಸೊ ಯಥಾ ಯೋಗ್ಯವಾಗಿ ಯಾರ್ಯಾರಿಗೆ ಏನೇನು ಯೋಗ್ಯತೆ ಇದೆಯೋ ಅದಕ್ಕೆ ತಕ್ಕಂತ ಆ ಸಾಳಿಗ್ರಾಮಕ್ಕೆ ನೀವು ಹೂ ಹಾಕೋದು, ನಮಸ್ಕಾರ ಮಾಡೋದು, ಅದು ಯಥಾಕ್ರಮದಿಂದ ನೀವು ಮಾಡಬಹುದು. ಅದಕ್ಕೆ ವಿಶೇಷ ಅದು ಸಾಳಿಗ್ರಾಮ ಸನ್ನಿಧಾನ, ಸಾಳಿಗ್ರಾಮ ಮತ್ತು ಸಹಜ ಪ್ರತಿಮೆಗಳಲ್ಲಿ ಇರುವಂತ ವಿಶೇಷ. ಅದಕ್ಕೆ ನಾವು ಹೆಂಗಸರು ಪೂಜಾದಿಗಳು ಮಾಡುವಾಗ ಆ ತುಳಸಿಯಲ್ಲಿ ಚಕ್ರಾಂಕಿ ಇಟ್ಕೊಂಡು ನಾವು ಮಾಡ್ತೀವಿ. ನಾವು ಪೂಜೆ ಅಲ್ಲಿ ಚಕ್ರಾಂಕಿಗೆ ನಾವು ಮುಟ್ಟಬಹುದು, ನೀರ್ ಹಾಕಬಹುದು, ಎಲ್ಲ ಮಾಡಬಹುದು. ಸೊ ಹೀಗೆ ಸಹಜ ಪ್ರತಿಮೆಯಲ್ಲಿ ಹೇಳ್ತಾರೆ. ಆಮೇಲೆ ಆಹಿತ ಪ್ರತಿಮೆ ಬಂದಾಗ ಆಹಿತ ಪ್ರತಿಮೆಗಳಿಗೆ ನಿಯಮಗಳು ಉಂಟು. ಆಹಿತ ಪ್ರತಿಮೆಗಳು ಏನಾಗತ್ತಂದ್ರ ಅಲ್ಲಿ ಇರುವಂತ ಆಹಿತ ಅಂದ್ರೆ ಒಂದು ಪ್ರಾರ್ಥನೆ ಮಾಡಿ ಒಂದು ವಿಗ್ರಹಗಳು. ಆಹಿತ ಪ್ರತಿಮೆಗಳು ನಾವು ನೋಡಿದೀವಿ. ಆಹಿತ ಪ್ರತಿಮೆಗಳು ಅಂಬುದು ಆ ಒಂದು ರೀತಿ ಎಷ್ಟು 8 ಬಗೆಯಾದ ಆಹಿತ ಪ್ರತಿಮೆಗಳು ಇದೆ ಅಂತ ನೋಡಿದೀವಿ. ಸೊ ಈ 8 ಬಗೆಯಲ್ಲಿ ಇಲ್ಲಿ ಶಿಲೆಯನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಇರುವಂತ ಸನ್ನಿಧಾನ ಏನಾಗತ್ತಂದ್ರ ಯಾಹಿತದಲ್ಲಿ ಯಾವಾಗ್ಲೂ ಆ ಸನ್ನಿಧಾನ ಇರೋದಿಲ್ಲ. ಏನಾಗತ್ತ ಆ ಒಂದು ನಮ್ಮ ದುಷ್ಕೃತಿಯಿಂದ ನಮ್ಮ ಆಚರಣೆಗಳಲ್ಲಿ ತಪ್ಪು ಆದ್ರೆ ಅಲ್ಲಿ ಸನ್ನಿಧಾನ ಹೊರಟೋಗತ್ತ. ನಮಗೆ ಅನರ್ಥ ಬರೋದು ಒಂದಾದ್ರೆ ಸನ್ನಿಧಾನವು ಹೊರಟೋಗುತ್ತೆ. ಅದು ಯಾವಾಗ ಹೊರಟೋಗತ್ತಂದ್ರೆ ಹೇಳ್ತಾರೆ ಯಾರ ಸ್ಪರ್ಶದಿಂದ ಆ ಸನ್ನಿಧಾನ ಎಲ್ಲಿ ಆಹಿತವಾದದ್ದು. ವಿಗ್ರಹಗಳನ್ನ ನಾವು ಒಂದು ಕೆತ್ತಿದ ವಿಗ್ರಹಗಳು ಮುಂತಾದವುಗಳಲ್ಲಿ ತರಲ್ಪಟ್ಟ ಸನ್ನಿಧಾನ, ಮಂತ್ರದಿಂದ ತರಲ್ಪಟ್ಟ ಸನ್ನಿಧಾನ ಅದು ಯಾರು ಪೌರೋಹಿತ್ಯರು ಬಂದ್ರು ಅದಲ್ಲಿ ಇಡ್ತಾರೆ ಸನ್ನಿಧ, ಅಲ್ಲಿ ಪೌರೋಹಿತ್ಯರಿರ್ಬೋದು. ಅದರ್ವೈಸ್ ಭಕ್ತಾದಿಗಳು ಜ್ಞಾನಿಗಳು ಅವರು ಇರೋದು ಎಂಬುಂಟು. ತಂದು ಇಡೋ ಅಂತ ಚತುರ್ಮುಖನನ್ನ ಬಿಟ್ಟು, ಚತುರ್ಮುಖ ವಾಯುದೇವರನ್ನ ಬಿಟ್ಟು ಉಳಿದವರು ಮಾಡಿದ ಪ್ರತಿಮೆಗಳು, ಆ ಪ್ರತಿಮೆಗಳಲ್ಲಿ ಯಾವಾಗ ಅದು ಶಾಶ್ವತವಾಗಿ ಇರೋದಿಲ್ಲ. ಯಾವಾಗ ಹೋಗುತ್ತಂದ್ರೆ ಆ ಒಂದು ಮಾಡುವ ವ್ಯಕ್ತಿ, ಅದು ಪೂಜೆ ಮಾಡುವ ವ್ಯಕ್ತಿಯಲ್ಲಿ ನಿಯಮಗಳು ಬೇಕು. ಯಾವ ನಿಯಮಗಳು ಇಲ್ಲಿ ಬೇಕು ಅಂದ್ರೆ ಅಂತರ್ದೀಕ್ಷಾ ಬಹಿರ್ದೀಕ್ಷಾ, ದೀಕ್ಷೆ ತಕ್ಕಬೇಕು. ವೈಷ್ಣವ ದೀಕ್ಷೆಯನ್ನ ಸ್ವೀಕಾರ, ದೀಕ್ಷೆ ಅಂದ್ರೆ ಬೇರೆ ಒಂದಿಲ್ಲ, ದೀಕ್ಷೆ ಅಂದ್ರೆ ಬಾಹ್ಯ ದೀಕ್ಷೆ ಅಂದ್ರೆ ನಮ್ಗೆ ಇರುತ್ತಲ್ಲ ಗೋಪಿಚಂದನ ಮುದ್ರಾಧಾರಣೆ ಮುಂತಾದವುಗಳನ್ನ ಯಥಾಯೋಗ್ಯವಾಗಿ ಹಾಕೊಳ್ಳಬೇಕು, ತಿಳ್ಕೊಂಡು ಹಾಕೋಬೇಕು, ಅದು ಬಾಹ್ಯ ದೀಕ್ಷೆ. ಸ್ನಾನಾದಿಗಳನ್ನ ಮಾಡ್ಕೋಬೇಕು, ಸ್ನಾನಾದಿಗಳು ಅದೆಲ್ಲ ಉಂಟೆ ಉಂಟು. ಆ ಶೌಚ ವಿಧಿಗಳನ್ನ ಫಾಲೋ ಮಾಡಿ ಸ್ನಾನ ಮಾಡಿ ಆ ಒಂದು ಮುದ್ರೆಗಳು ಆ ಬಟ್ಟೆ ಎಲ್ಲ ಸರಿಯಾಗಿ ಹಾಕೊಂಡು ಆಮೇಲೆ ಒಳಗಿನ ದೀಕ್ಷೆ ಎಂಬುದು ಗುರು ಉಪದೇಶ. ಪೂಜೆ ಹೇಗೆ ಮಾಡಬೇಕು ಅಂತ ಪುಸ್ತಕ ನೋಡಿ ಮಾಡೋದಲ್ಲ, ಕೇಳಿ ಮಾಡೋದಿಲ್ಲ, ಗುರುಗಳಿಂದ ಉಪದೇಶ ತಕ್ಕೊಂಡು ಯಥಾಯೋಗ್ಯವಾಗಿ. ಗುರುಗಳು ಸಿಕ್ಕದೇ ಇದ್ದರೆ ನಮ್ಗೆ ಆ ಊರ್ಲಿ ಇರುವಂತ ಒಂದು ಧಾರ್ಮಿಕರು ಯಾರಿರ್ತಾರೋ, ವೈಷ್ಣವರು ವಿಷ್ಣು ಭಕ್ತರು ಇರ್ತಾರೆ, ಅವ್ರ ಮೂಲಕವಾಗಿ ಹೇಗೆ ಮಾಡೋದು ಅಂತ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡಬೇಕು. ಸೊ ಇದು ಎರಡು ಬೇಕಾಗಿರುತ್ತೆ. ಆಮೇಲೆ ಆ ವ್ಯಕ್ತಿಯ ಆಚರಣೆ ಹೇಗಿರಬೇಕು ಅಂತ, ಅವನಿಗೆ ಅವನು ಪರಸ್ತ್ರೀಯರ ಆಸಕ್ತಿ ಇರಬಾರ್ದು ಅಂದ್ರೆ ಮನಸ್ಸಲ್ಲಿ ಪರಸ್ತ್ರೀಯ ಚಿಂತನೆ ಆದ್ರೆ ಅವಾಗ ಏನಾಗತ್ತೆ ಮೈಲಿಗೆ ಅದು ಅಶೌಚ ಅದು. ಸೊ ಆವಾಗ ಪೂಜೆ ಮಾಡಬಾರ್ದು. ಮಾಡಿದ್ರೆ ಏನಾಗತ್ತ ಅವನು ಮುಟ್ಟಿದ್ರೇನೆ ಆ ಒಂದು ಆ ಪ್ರತಿಮೆಗಳಲ್ಲಿ ಇರುವಂತ ಆ ಸನ್ನಿಧಾನ ಹೋಗ್ಬಿಡತ್ತೆ. ಹಾಗೇನೆ ಪರದ್ರವ್ಯ ಇನ್ನೊಬ್ಬರು ದ್ರವ್ಯ ನಮಗೆ ವಿಹಿತ ಅಲ್ಲದ ಇನ್ನೊಬ್ಬರ ಅಧೀನದಲ್ಲಿ ಇರುವಂತಹ ದ್ರವ್ಯದ ಮೇಲೆ ಕಣ್ಣು, ಅದ ಮೇಲೆ ಆಸೆ, ಅದನ್ನ ತಕ್ಕೊಳ್ಳೋದು, ಈ ತರ ಪರಸ್ತ್ರೀ ಮತ್ತು ಪರದ್ರವ್ಯ. ಆಮೇಲೆ ನೀಚ ಸ್ತ್ರೀಯರ ಸ್ತ್ರೀ ಸಂಘ ಅಂದ್ರೆ ವಿಹಿತ ಅಲ್ಲದಂತೆ ಇರುವಂತಹ ಸ್ತ್ರೀಯರ ಸಂಘ ಮಾಡೋದು. ಮತ್ತು ಸ್ತ್ರೀಯರ ಸಂಘ ಅಂದ್ರೆ ಪುರುಷರ ಸಂಘವೂ ಉಂಟು. ಬಟ್ ಇಲ್ಲಿ ಯಾಕೆ ಇದನ್ನ ಹೇಳ್ತಾರಂದ್ರೆ ಈ ಆಹಿತ ಪ್ರತಿಮೆಗಳಿಗೆ ಮಂತ್ರ ಪೂರ್ವಕವಾಗಿ ಅಂದ್ರೆ ವೇದೋಕ್ತ ಮಂತ್ರ ಶ್ರುತಿ ಸ್ಮೃತಿ ಮಂತ್ರದಿಂದ ಇದಕ್ಕೆ ಆವಾಹನೆ, ಆ ಶ್ರುತಿಯ ಮಂತ್ರಗಳಿಂದ ಆವಾಹನೆ ಮಾಡ್ಲಿಕ್ಕೆ ಸ್ತ್ರೀಯರಿಗೆ ಅಧಿಕಾರ ಅಲ್ಲ, ಆ ಒಂದು ದ್ವಿಜರಿಗೆ ಮಾತ್ರ ಅಧಿಕಾರ ಉಂಟು, ಉಳಿದವರಿಗೆ ಅಧಿಕಾರ ಇಲ್ಲ. ಸೊ ಅದು ಇಲ್ಲಿ ಬರೋದು ಬೇಸಿಕಲಿ ಆ ಒಂದು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರಿಗೆ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾರೆ ಇಲ್ಲಿ ಪರಸ್ತ್ರೀ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಪರಸ್ತ್ರೀ ಮಾಡಬಾರದು. ಆಮೇಲೆ ಮದ್ಯಪಾನ ಮಾಡಬಾರದು. ಮದ್ಯಪಾನ ಸ್ವೀಕಾರ ಮಾಡಿದ್ದವರು ಆ ಪ್ರತಿಮಾ ಪೂಜೆಯನ್ನ ಮಾಡುವಾಗ ಅಲ್ಲಿ ಸನ್ನಿಧಾನ ಇರುತ್ತೆ, ವಿಗ್ರಹ ಏನೋ ಇರುತ್ತೆ, ವಿಗ್ರಹದಿಂದ ನಿಮ್ಮ ಅವನಿಗೆ ಏನು ಒಲಿಯೋದಿಲ್ಲ ಒಂದು, ಇನ್ನೊಂದು ಅವನಿಗೆ ಒಂದು ಅನರ್ಥವಾಗುತ್ತೆ. ಇಟ್ ಈಸ್ ಲೈಕ್ ನಾಟ್ ಗೆಟಿಂಗ್ ಬೆನಿಫಿಟ್ ಔಟ್ ಆಫ್ ಇಟ್. ಒಂದಾದ್ರೆ ಇನ್ನೊಂದು ಪಾಪವೂ ಬರುತ್ತೆ ಪ್ರತ್ಯವಾಗಿ ಅಂತ ಇಲ್ಲಿ ಹೇಳ್ತಾರೆ. ಮದ್ಯಪಾನ ಮಾಡಬಾರ್ದು. ಆಮೇಲೆ ಸ್ತ್ರೀ ತನ್ನ ಹೆಂಡತಿಯ ಆದ್ರೂ ಅವಳು ಬಹಿಷ್ಠ ಅಂದ್ರೆ ಪೀರಿಯಡ್ಸ್ ಈ ತರ ಒಂದು ಕಾಲಗಳಲ್ಲಿ ಅವಳ ಜೊತೆಲಿ ಸಂಘ ಮಾಡಬಾರದು. ಸೊ ಸಂಘ ಮಾಡೋರು ಮತ್ತು ಇಲ್ಲಿ ಬರೋದು ಒಂದು ವ್ಯರ್ಥ ಮಾಂಸ ತಕೊಳ್ಬಾರ್ದು ಅಂದ್ರೆ ಇದು ಈ ಕಾಲಕ್ಕೆ ಬರೋದಿಲ್ಲ. ಪ್ರೇಯರ್ ಯುಗಗಳಲ್ಲಿ ಇಚ್ಛಿರುವಂತವರೆಲ್ಲ ತಕೊಳ್ತಾ ಇದನ್ನು. ವೇದದಲ್ಲಿ ಯಾವುದು ವಿಹಿತವಾದ ಆ ಒಂದು ಕರ್ಮಗಳು ಉಂಟು ಆವಾಗ ಅವರುಗಳು ಇತರರು ಆ ಮಾಂಸವನ್ನ ಕೆಲವು ಮಾಂಸಗಳನ್ನ ಸ್ವೀಕಾರ ಮಾಡ್ತಾ ಇದ್ರಂತೆ. ಸೊ ಅದು ವೇದದಲ್ಲಿ ಪಶು ಹಿಂಸೆ ಪಶು ಬಲಿ ಅಂತ ಹೇಳ್ತಾರೆ, ಅದನಿಂದ ಬಂದದನ್ನ ಈ ಬ್ರಾಹ್ಮಣರಿಗೆ ಎಂದೂ ಇಲ್ಲ, ಉಳಿದವರಿಗೆ ಹೇಳ್ತಾರೆ. ಸೊ ಅದು ಮಾಡಬಾರ್ದು. ಸೊ ಈ ಕಾಲದಲ್ಲಿ ಅದು ದಟ್ ಡಸ್ ನಾಟ್ ಇವನ್ ರೈಸ್ ಮಾಂಸ ಸ್ವೀಕಾರ ಮಾಡಲೇಬಾರದು. ಸೊ ಇದು ಒಂದು ವ್ಯರ್ಥ ಹಿಂಸಾಪ್ರಾಯ. ಸೊ ವ್ಯರ್ಥವಾಗಿ ಯಾರ ಯಾವುದನ್ನು ಹಿಂಸೆ ಮಾಡಬಾರದು ಎಂಬುದು. ಮತ್ತು ಮಹಾಪಾಪಕ ಮಾಡೋರ ಸಂಘ ಮಾಡೋದು ಮತ್ತು ವೇದ ಅಧ್ಯಯನವನ್ನ ಅಂದ್ರೆ ಇವ್ರುಗಳು ವೇದಾಧಿಕಾರಿಗಳು ಮಾಡುವಂತ ಅವರೇ ಆವಾಹನ ಮಾಡಬೇಕು. ಇವರು ವೇದ ಅಧ್ಯಯನವನ್ನ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಅಧ್ಯಯನ ವೇದ ಅಧ್ಯಯನಕ್ಕೆ ಇವರಿಗೆ ಅಧಿಕಾರ ಎಲ್ಲಿ ಅಧಿಕಾರ ಇದೆಯೋ ಆ ಅಧಿಕಾರವನ್ನ ಮಾಡಲು ತ್ಯಾಗ ಮಾಡಿದವರು. ಆಮೇಲೆ ನಾಸ್ತಿಕರು, ಆಮೇಲೆ ವೇದವನ್ನ ದೂಷಣೆ ಮಾಡಿದ್ದವರು. ಸೊ ಇಲ್ಲಿ ವೇದ ಅಧ್ಯಯನವನ್ನ ತ್ಯಾಗ ಮಾಡಿದ್ದವರು ಅಂದ್ರೆ ಇಲ್ಲಿ ಈ ಕಾಲದಲ್ಲಿ ಯಾರು ವೇದ ಅಧ್ಯಯನ ಮಾಡ್ತಾರಂದ್ರೆ ಅದಕ್ಕೆ ಆಚಾರ್ಯರು ಏನ್ ಮಾಡಿದಾರಂದ್ರೆ ಆ ಎಲ್ಲಾ ವೇದ ಎಲ್ಲಾ ಶಾಖೆ ಬರೋದಿಲ್ಲ. ಸೊ ಬೇಸಿಕಲಿ ಆ ಒಂದು ಐತ್ರೇಯ ಅರಣ್ಯ ಮಾತ್ರ ನಾಡಪಟ್ಟಣ ಮಾಡಬೇಕು ಅಂತ ಬಂದಿದೆ. ಆಮೇಲೆ ಕಾಲಕ್ರಮೇಣ ಅದು ಸ್ವಲ್ಪ 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 ಹೋದಾಗ ಬೇಸಿಕ್ ಮಿನಿಮಮ್ ಗಾಯತ್ರಿನಾರು ಮಾಡಬೇಕು, ಸರಿಯಾದ ರೀತಿಯಿಂದಲೇ ಎದ್ದು ಹೊತ್ತು ಸಂಧ್ಯಾವನ ಗಾಯತ್ರಿನಾರು ಮಾಡಬೇಕು ಎಂಬ ಒಂದು ನಿಯಮ ಇದೆ. ಸೊ ಅದು ವೇದ ಅಧ್ಯಯನ ಅಂತ ಈ ಕಾಲಕ್ಕೆ ತಕ್ಕಂತೆ ತಕ್ಕೋಬಹುದು. ಮತ್ತು ನಾಸ್ತಿಕರಾಗಿರಬಾರದು, ವೇದವನ್ನ ಏನು ವೇದ ದೂಷಿಕರು ಅಂದ್ರೆ ವೇದವನ್ನ ನಿಂದಾ ಮಾಡೋರಾಗಿರಬಾರದು. ಆಮೇಲೆ ಬ್ರಾಹ್ಮಣರು ತೀರ್ಥ ಕ್ಷೇತ್ರ ಮುಂತಾದನ್ನ ನಿಂದನೆ ಮಾಡೋ ದ್ವೇಷ ಮಾಡೋರಾಗಿರ್ಬಾರ್ದು. ಅವ್ರು ದ್ವೇಷ ಮಾಡೋರು ಮಾಡೋದೇ ಇಲ್ಲ, ಬಟ್ ಒಂದು ಒಂದು ಡಿಫ್ರೆಂಟ್ ಪರ್ಪಸ್ ಇಂದ ಮಾಡೋದು, ಹೊರ ವೇಷಕ್ಕಾಗಿ ಮಾಡೋ ಮಾಡಿದ್ರೆ ಅವರಿಗೆ ಕೆಟ್ಟದಾಗೋದು ಮಾತ್ರ ಅಲ್ಲ, ಅಲ್ಲಿ ಸನ್ನಿಧಾನ ಎಂಬುದು ಹೋಗಿಬಿಡತ್ತೆ ಅಂತ ಹೇಳ್ತಾರೆ. ಇದರಿಂದ ಏನಾಗತ್ತಂದ್ರೆ ನಾವು ಪೂಜೆ ಪ್ರತಿಮಾ ಪೂಜೆಗೆ ಯಾರನ್ನಾರ ಕರೆಸಿದ್ರೆ ಅವರು ಧಾರ್ಮಿಕರಾಗಿ ಇರಬೇಕು ಎಂಬುದು ಗೊತ್ತಾಗತ್ತೆ. ಆಮೇಲೆ ಸೊ ಹೀಗೆ ಇದು ಹೇಳ್ತಾರೆ. ಮತ್ತು ಕಪ್ಪು ವಸ್ತ್ರವನ್ನ ಉಟ್ಟುಕೊಂಡು ಮಾಡಬಾರದು. ಆಮೇಲೆ ಮೈಲಿಗೆ ವಸ್ತ್ರ ಇದೆಲ್ಲ ಮಾಮೂಲು ಶೌಚ ವಿಧಿಗಳು ನಮ್ಗೆ ಗೊತ್ತು, ಅದೆಲ್ಲ ಹಾಕೊಂಡು ಪೂಜೆ ಆ ಪ್ರತಿಮಾ ಪೂಜೆಯನ್ನ ಮಾಡಬಾರದು ಅಂತ ಹೇಳ್ತಾರೆ. ಸೊ ಹೀಗೆ ಆಮೇಲೆ ಇನ್ನು ಕೆಲವು ವಸ್ತುಗಳನ್ನ ಆ ಒಂದು ಏನ ಹೇಳ್ತೀವಿ ಗ್ಲಾಸ್ನಿಂದ ಒಂದು ಪ್ರತಿಮೆ ಏನ್ ಯಾವ ತರ ಪ್ರತಿಮೆ ಎಲ್ಲಿ ಪೂಜೆ ಮಾಡಬೇಕು ಎಂಬುದು ಎಂಟು ವಿಧವಾದ ಪ್ರತಿಮೆಗಳು ಅದು ನಾವು ಇದಲ್ಲೇ ನೋಡಿದ್ದೀವಿ. ಏನು ಐದನೇ ಸಂಧಿಯಲ್ಲೇ ಇವರೆಲ್ಲ ನೋಡಿದ್ದೀವಿ ನಾವು. ಸೊ ಅದು ಸೊ ಅದಕ್ಕೆ ಬಾಹ್ಯವಾಗಿರೋದು ಕೆಲವನ್ನ ನಿಷಿದ್ಧ ಮಾಡಿದ್ದಾರೆ. ಯಾವುದು ಅಂದ್ರೆ ಈ ಗ್ಲಾಸ್ನಿಂದ ಈ ಪ್ರತಿಮೆಯನ್ನ ಮಾಡಿ ಅದಕ್ಕೆ ಪೂಜೆ ಮಾಡೋದು ಅದು ಇಲ್ಲ ನಮ್ಮಲ್ಲಿ. ಗ್ಲಾಸ್ನಿಂದ ಮಾಡಬಾರದು. ಕಬ್ಬಿಣದಿಂದ ಪ್ರತಿಮೆಯನ್ನ ಮಾಡಬಾರದು. ಆಮೇಲೆ ಬೇರೆ ಬೇರೆ ಇತರ ಮೆಟೀರಿಯಲ್ಸ್ ಕೆಲವು ಕಲರ್ಫುಲ್ ಮೆಟೀರಿಯಲ್ಸ್ ಆಗಿದೆ ಅಂತ ಅದನ್ನ ಇಟ್ಟುಕೊಂಡು ಮಾಡಬಾರದು. ಹಾಗೆ ತಂತ್ರಸಾರದಲ್ಲಿ ಹೇಳಿದ್ದಾರೆ, ವಿಷ್ಣು ರಹಸ್ಯದಲ್ಲಿ ಹೇಳಿದ್ದಾರೆ. ಸೊ ಎಂಟು ವಿಧ ಪ್ರತೀಕಗಳು ಇದೆ, ಅದಲ್ಲಿ ಅದನ್ನೇ ಮಾಡಬೇಕು. ಅದು ಹೇಗೆ ಬೇಕು ಅಂದ್ರೆ ಈ ಕರಚರಣ ಎಲ್ಲ ಕಣ್ಣು ಮೂಗು ಕಿವಿ ಇದೆಲ್ಲ ಲಕ್ಷಣವಾಗಿ ಹೇಗೆ ತಂತ್ರಸಾರದಲ್ಲಿ ಹೇಳಿದ್ದಾರೋ ಆ ಲಕ್ಷಣದಿಂದ ಯುಕ್ತವಾಗಿ ಇರಬೇಕು. ಈ ನಿಯಮಗಳೆಲ್ಲ ಇದೆ. ಸೊ ಹೀಗೆ ಈ ಪ್ರತಿಮಾ ಪೂಜೆಯಲ್ಲಿ ತುಂಬಾ ವಿಶೇಷಗಳಿದೆ, ತುಂಬಾ ನಿಯಮಗಳಿದೆ. ಬಿಕಾಸ್ ಯಾಕೆಂದ್ರೆ ಆಸ್ ಇಟ್ ಈಸ್ ವೆರಿ ಆಬ್ವಿಯಸ್, ಇದು ತರಲ್ಪಟ್ಟ ಸನ್ನಿಧಾನ. ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಒನ್, ತರಲ್ಪಟ್ಟ ಸನ್ನಿಧಾನ. ಮಂತ್ರದಿಂದ ಇಲ್ಲಿ ಇರು ಸ್ವಾಮಿ, ನಾವು ಹೀಗೆಲ್ಲ ಮಾಡ್ತೀವಿ ಇದು ಅಂತ ಅವರು ತಂದು ಇಟ್ಟಿದ್ದಾರೆ. ಅದನ್ನ ವಯಲೇಟ್ ಮಾಡಿದ್ರೆ ಅಲ್ಲಿ ಸನ್ನಿಧಾನ ಎಂಬುದು ಇರೋದಿಲ್ಲ. ವೇರಸ್ ಚತುರ್ಮುಖ ಮತ್ತು ವಾಯುದೇವರು ಇಟ್ಟ ಪ್ರತಿಮೆಗಳಲ್ಲಿ ಆ ಒಂದು ಪ್ರತೀಕ ಅಂದ್ರೆ ಚತುರ್ಮುಖ ಇಟ್ಟದ್ದು ಅಂದ್ರೆ ಏನಾಗತ್ತೆ, ಸೃಷ್ಟಿ ಆರಂಭ ಕಾಲದಲ್ಲಿ ಮಾಡಿ ಇಟ್ಟದ್ದೇ ಆಗತ್ತೆ ಅದು. ಸೊ ಯಾವತ್ತು ಇರುವಂತ ಅವನು ಮಾಡಿದ ಬ್ರಹ್ಮಾಂಡ, ಸೊ ಅವನು ನಿರ್ಮಾಣ ಮಾಡಿದ ಆ ಸಾಳಿಗ್ರಾಮ ಅಲ್ಲಿ ಯಾವತ್ತು ಸನ್ನಿಧಾನ ಇರತ್ತಂತ. ಇದು ಎರಡು ಇದು ಈ ರೀತಿಯಿಂದ ನೋಡಿದೀವಿ. ಇದಾದ ಮೇಲೆ ಇನ್ನೊಂದು ವರ್ಡ್ ಇಲ್ಲಿ ಬರತ್ತೆ. ಇಲ್ಲಿ ಏನ್ ಹೇಳ್ತಾರಂದ್ರೆ ಪ್ರತಿಮೆ ಸಹಜಾಚಲ ಸಹಜ ಅಹಿತ ಇರಬೇಕು, ಸಹಜ ಅಹಿತ ಅಂತ ಇರಬೇಕು. ಅದು ನಾನು ಡಬಲ್ ಚೆಕ್ ಮಾಡ್ತೀನಿ. ನೀರ್ ಬಗ್ಗೆ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳ ಪಂಚತ್ರಯ ಅಂತ ಇಲ್ಲಿ ಲಲಿತ ಪಂಚತ್ರಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಲಲಿತ ಪಂಚತ್ರ ಲಲಿತ ಅಂದ್ರೆ ಲಲಿತ ನಮ್ಗೆ ಗೊತ್ತು, ಲಲಿತ ಅಂದ್ರೆ ಮನೋಹರವಾಗಿ ಅಂದ್ರೆ ಸುಂದರವಾಗಿರುವಂತದ್ದು ಎಂಬುದಕ್ಕೆ. ಸುಂದರವಾಗಿರುವಂತದ್ದು ಕಣ್ಣಿಗೆ ನಮಗೆ ಕಾಣಿಸೋದಿಲ್ಲ, ಅದು ಸುಂದರವಾಗಿ ಇರತ್ತಂತ. ಸೊ ಆ ಗೋಳಕ ಸೊ ಇದಕ್ಕೆ ಏನ್ ಹೇಳ್ತಾರೆ, ಎರಡು ಅರ್ಥ ಹೇಳ್ತಾರೆ. ಸುಂದರ ಅಂದ್ರೆ ಕಣ್ಣಿಗೆ ಕಾಣಿಸುವಂತ ಸುಂದರ. ಅದು ಹೇಗೆ ಅಂದ್ರೆ ಇಲ್ಲಿ ಪಂಚತ್ರಯ ಅಂತ ಕೊಟ್ಟಿದ್ದಾರಲ್ಲ, ಇದನ್ನ ಹೇಗೆ ಬಿಡಿಸ್ತಾರಂದ್ರೆ ಪಂಚತ್ರಯ ಐದು ಮೂರು ಅಂತ ನೋಡಿ ಅಂತ. ಐದು ಏನ್ ಐದು ಏನು ಮೂರು ಅಂದ್ರೆ ಒಂದು ರೀತಿಯಿಂದ ಇದು ಪಾಪ್ಯುಲರ್ ಆಗಿರೋದು ಗೋಳಕ ಅಂಬುದು ಅಲ್ಲಿ ಇರುವಂತ ಆವರಣಗಳು ಕಣ್ಣಿಗೆ ಕಾಣದೆ, ಅದಕ್ಕೆ ಲಲಿತ ಅಂಬೋದು ಕೊಡುವಾಗ ಕಣ್ಣಿಗೆ ಕಾಣದೇ ಇರುವಂತ ಕಣ್ಣಿಗೆ ಕಾಣುವಂತ ಒಂದು ಇದೆ, ಅದು ಒಳಗೆ ಇರುವಂತ ಆವರಣಗಳು ಅಂಬುದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದ್ರೆ ಅದು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು. ಅದು ಯಾವುದು ಅಂದ್ರೆ ಇವಾಗ ನೋಡಿ, ಸಹಜ ಪ್ರತಿಮೆಗಳು ಅಂದ್ರೆ ಏನ್ ತಕೊಂಡಿವಿ, ತೀರ್ಥ ಕ್ಷೇತ್ರ ಶಿಲಾ ಅಂತ ತಕೊಂಡಿವಿ. ಸೊ ಮೂರಾಯ್ತು ಸಹಜದಲ್ಲಿ. ಆಮೇಲೆ ಒಂದು ಆಹಿತ ಅಂತ ಒಂದು ತಕೊಂಡ್ವಿ, ಅದು ನಾಲ್ಕಾಯ್ತು. ಇದು ಬಿಟ್ಟರೆ ಫಸ್ಟ್ ಡಿವಿಷನ್ ಅಲ್ಲಿ ಬಂದ ಛಲಪ್ರತಿಮೆ ಅಂತ ಒಂದು ಇದೆ. ಸೊ ಇದು ಐದು ಆಯ್ತು. ಬೇಸಿಕಲಿ ಏನು, ದೇವರನ್ನ ದೇವರ ಸನ್ನಿಧಾನ ಇರುವಂತದ್ದು ಯಾವುದು ಅಂದ್ರೆ ಸಹಜವಾಗಿರುವಂತ ಮೂರು, ಒಂದು ತರಲ್ಪಟ್ಟದ್ದು ಒಂದು. ಸೊ ಜಡದಲ್ಲಿ ನಾಲ್ಕಾಯ್ತು. ಆಮೇಲೆ ಚೇತನ, ಸ್ತ್ರೀ ಪುರುಷ ಎರಡು ಸೇರಿ ಒಂದು ಚೇತನ ಅಂತ ತಕೊಂಡಿದ್ದಾರೆ, ಚೇತನ ಅಂತ ಒಂದು ತಕೊಂಡಿದ್ದಾರೆ, ಮತ್ತು ಜಡದಲ್ಲಿ ನಾಲ್ಕು ವೆರೈಟಿ ತಕೊಂಡು ಇದು ಐದು ಅಂತ ಮಾಡಿದ್ದಾರೆ. ಸೊ ಇದು ಪಂಚ ಆಯ್ತು. ತ್ರಯ ಹೇಗೆ ಆಗತ್ತೆ ಅಂದ್ರೆ, ತ್ರಯ ಹೇಗಾಗತ್ತೆ ಅಂದ್ರೆ, ಇಲ್ಲಿ ಡಿವಿಷನ್ ಬಂದು ಸಹಜದಲ್ಲಿ ಮೂರು ಅಂತ ಹೇಳಿದಿವಲ್ಲ, ಆ ಮೂರಲ್ಲಿ ಎರಡನ್ನ ತೆಗೆದು ಬಿಡೋದು, ಸಹಜ ಅಂತ ಒಂದು ಕ್ಯಾಟಗರಿ ಇಟ್ಕೊಳ್ಳೋದು, ಆಮೇಲೆ ಆಹಿತ ಎಂಬುದು ಒಂದು ಕ್ಯಾಟಗರಿ ಇಟ್ಕೊಳ್ಳೋದು. ಸೊ ಎರಡಾಯ್ತು. ಆಮೇಲೆ ಛಲಪ್ರತಿಮ ಒಂದಾಯ್ತು. ಸೊ ಹೀಗೆ ತ್ರೀ. ಸೊ ಪಂಚತ್ರಯ, ಪಂಚವಾಗಿ ಇಟ್ಟುಕೊಳ್ಳಿ ಆರ್ ತ್ರಯವಾಗಿ ಇಟ್ಟುಕೊಳ್ಳಿ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದ್ರೆ, ಹಿಂದೆ ನಾವು ನೋಡಿದಂತೆ ಆ ನಾವು ಕಣ್ಣಿಗೆ ಸಹಜ ಈ ಒಂದು ಚೇತನ ಜಡ ಏನೇ ತಗೊಳ್ಳಿ, ನೀವು ತಗೊಂಡ್ರೂ ನಿಮ್ಗೆ ನಿಮ್ಗೆ ನಮ್ಗೆ ಕಾಣುವುದು ಒಂದು, ಬಟ್ ಅದು ಒಳ ಅದೇ ದೇವರ ಅಲ್ಲ. ಯಾಕೆಂದ್ರೆ ಅಲ್ಲಿ ನಮ್ಗೆ ಬ್ರಹ್ಮಸೂತ್ರದಲ್ಲೇ ಅದನ್ನ ಬ್ರಹ್ಮಸೂತ್ರದಲ್ಲೇ ಅದನ್ನ ಹೇಳ್ತಾರೆ, ನ ಪ್ರತೀಕೆ ನಹಿ ಸಹ ಅಂತ ಹೇಳುವಾಗ, ಪ್ರತೀಕವೇ ದೇವರಲ್ಲ, ಪ್ರತೀಕವನ್ನ ದೇವರು ಅಂತ ಚಿಂತನೆ ಮಾಡಿದ್ರೆ ಏನಾಗತ್ತ ಅಂದ್ರೆ, ಒಂದು ಜಡ ಈಶ್ವರ ಭೇದಕ್ಕೆ ಭಂಗ ಬರುತ್ತೆ. ಛಲಪ್ರತಿಮೆಯಲ್ಲಿ ತಗೊಂಡ್ರೆ ಜೀವ ಈಶ್ವರ ಭೇದಕ್ಕೆ ಭಂಗ ಬರುತ್ತೆ ಅಂದ್ರೆ, ದೇವರನ್ನ ಈಕ್ವೇಟಿಂಗ್ ವಿತ್ ಇದರ್ ಜಡ ಆರ್ ವಿತ್ ಅಲ್ಪ ಜೀವ, ಈ ಒಂದು ದೊಡ್ಡ ಒಂದು ಅನರ್ಥ ಆಗ್ಬಿಡತ್ತೆ. ಅದಕ್ಕೆ ಈ ಗೋಳಕ ಚಿಂತನೆ ಮಾಡಬೇಕು ಅಂತ. ಅದಕ್ಕೆ ಲಲಿತ ಪಂಚತ್ರಯ, ಲಲಿತ ಪಂಚತ್ರಯ ಅಂತ ಕೊಟ್ಟಿದೆ. ಲಲಿತ ಅಂದ್ರೆ ಇಲ್ಲಿ ಬಂದು ಮನೋಹರವಾದಂತ ಪಂಚ. ಏನು ಮನೋಹರವಾದ ಪಂಚ ಅಂದ್ರೆ, ಇಲ್ಲಿ ಹೇಳ್ತಾರೆ ಫಸ್ಟ್ ಚೇತನ, ಒಂದು ಚೇತನ ಇದು ಹೇಳುವಾಗ ಜಡ ಚೇತನಾತ್ಮಕ ಅಂತ ನಾವು ಹೇಳುವಾಗ ಜಡದ ಬಗ್ಗೆ ನೋಡಿದೀವಿ. ಚೇತನ ಅಂದ್ರೆ ಬೇಸಿಕಲಿ ಯಾರನ್ನ ಹೇಳ್ತಾರೆ ಅಂದ್ರೆ, ಆ ಜ್ಞಾನಿಗಳನ್ನ ಹೇಳ್ತಿ. ಎಲ್ಲಿ ಜಡ ಪ್ರತಿಮೆಕ್ಕಿಂತ ಚೇತನ ಶ್ರೇಷ್ಠ ಯಾಕೆ ಅಂದ್ರೆ, ಜಡ ಪ್ರತಿಮೆಗಳು ಇಷ್ಟು ಏನು ತೀರ್ಥ ಹೋಗಿ, ಕ್ಷೇತ್ರ ಹೋಗಿ, ಶಿಲಾ ಹೋಗಿ, ಏನೇ ನೀವು ಮಾಡಿ ಆಹಿತ ತಕೊಳ್ಳಿ, ಎಲ್ಲವೂ ಜಡ. ಜಡ ಕೆನಾಟ್ ಟೀಚ್ ಅಸ್ ಎನಿಥಿಂಗ್. ಜಡದಲ್ಲಿ ಜ್ಞಾನ ಅಂದ್ರೆ, ಅಲ್ಲಿ ದೇವತೆಗಳೆಲ್ಲ ಇರಬಹುದು, ದೇವರು ಇರಬಹುದು, ಬಟ್ ಅಲ್ಲಿ ಇದ್ದು ಅವರು ನಮ್ಗೆ ಜ್ಞಾನವನ್ನ ಉಂಟು ಮಾಡೋದಿಲ್ಲ. ಅವರು ಜ್ಞಾನವನ್ನ ಉಂಟು ಮಾಡೋರು ಯಾವ ದ್ವಾರ ಮಾಡ್ತಾರೆ ಅಂದ್ರೆ, ಛಲಪ್ರತೀಕ ಅಂದ್ರೆ ಚೇತನಾತ್ಮಕ ಪ್ರತಿಮೆ. ಚೇತನ ಪ್ರತಿಮೆ ಯಾವುದು ಅಂದ್ರೆ ಜ್ಞಾನಿಗಳು, ಜ್ಞಾನವನ್ನ ಕೊಡುವುದು ಜ್ಞಾನಿಗಳು ಅಂದ್ರೆ ಗುರುಗಳು ಅಂತ. ಸರಿಯಾದ ಗುರು ಪರಂಪರಾ ಪ್ರಾಪ್ತದಾಗಿರ್ಬೇಕು. ಗುರು ಪರಂಪರೆ ಅದು ನೋಡಿದೀವಲ್ಲ, ಗುರು ಪರಂಪರೆಯಿಂದ ಬಂದ ಗುರುಗಳು ಯಾರಿದ್ದಾರೋ ಅವರು ನಮ್ಗೆ ದೇವರು ಹೀಗಿದ್ದಾನೆ, ಹೀಗೆ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಆ ಪ್ರತಿಮೆಯನ್ನ ಇಲ್ಲಿ ತಗೊಂಡಿದ್ದಾರೆ. ಸೊ ಆ ಪ್ರತಿಮೆ ಏನ್ ಬರುತ್ತೆ, ನಮ್ಗೆ ಯಾರು ಹೇಳ್ಕೊಡ್ತಾರೋ, ದೇ ಆರ್ ಒನ್ಲಿ ಎ ಮೂರ್ತಿ, ಏಪ್ರಿಕಾರ್ಡರ್ ತರ ಒಂದು ಮೂರ್ತಿ ಅವರು. ಅವರೊಳಗೆ ಯಾರನ್ನ ಅವರನ್ನೇ ಚಿಂತನೆ ಮಾಡಿದ್ರೆ ನಮ್ಗೆ ಏನ್ ಫಲವೂ ಬರೋದಿಲ್ಲ. ಅವರ ಒಳಗೆ ಇರುವಂತದ್ದನ್ನ ಚಿಂತನೆ ಮಾಡ್ಬೇಕು. ಸೊ ಏನಾಗತ್ತೆ, ಇಲ್ಲಿ ನಾವು ನೋಡುವಂತ ಈ ದೇಹ, ಯಾರೋ ನಮ್ಗೆ ಏನೋ ಒಂದು ಪಾಠ ಪ್ರವಚನ ಏನೋ ಒಂದು ನಮ್ಗೆ ಹೇಳ್ತಾರೆ, ನಮ್ ಪುರೋಹಿತರು ಏನೋ ಅಂತ ಹೇಳ್ತಾರೆ, ನಮ್ಗೆ ಹೇಳಿಕೊಡ್ತಾರೆ. ಅವರ ದೇಹ ಬಾಯಿಂದ ಹೇಳ್ಕೊಡ್ತಾರಲ್ಲ ಬಾಯಿ. ಸೊ ಅದನ್ನ ತಕೊಳ್ಳಿ, ದೇಹದಲ್ಲಿ ಇರುವಂತ ಇಂದ್ರಿಯ ಎರಡು ಒಟ್ಟಿಗೆ ಸೇರ್ಸ್ಬಿಡ್ತಾರೆ. ದೇಹ ಇಂದ್ರಿಯ ಬೇಸಿಕಲಿ ಕಣ್ಣು ಮುಂದೆ ಕಾಣುವಂತದ್ದು, ಅದು ಒಂದು ಗೋಳಕು. ಗೋಳಕ ಅಂದ್ರೆ ಆವರಣ, ಅದು ಒಂದು ಆವರಣ. ಅದು ಒಳಗೆ ಏನಿದ್ದಾನಂದ್ರೆ ಅಲ್ಲಿ ಒಂದು ಜೀವ ಇದೆ. ಇದು ಜಡದ ಒಳಗೆ ಒಂದು ಜೀವ. ಅದೇ ಜೀವ ಅಂದ್ರೆ ನಾವು ಈ ದೇಹದ ಅಭಿಮಾನಿಗಳು. ಸೊ ಅಭಿಮಾನಿ ಜೀವ ಆಗತ್ತೆ. ಅದು ಅವನ ಒಳಗೆ ಅವನ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲಿ ಗುರು ಅಂತ. ಗುರು ಅಂದ್ರೆ ಯಾರು ಇವರು? ಗುರು ಅಂದ್ರೆ ನಮಗೆ ಒಳಗಿಂದ ತಿಳಿಸಿಕೊಡುವಂತ ಆಂತರಿಕ ಗುರುಗಳು. ಕೆಲವೊಮ್ಮೆ ನಮ್ಮ ಗುರುವಿಂದಲೂ ಶುರು ಮಾಡ್ತೀವಿ ನಾವು. ನಮ್ಮ ಗುರು ಒಂದು ಗುರು ಮೂಲಕವಾಗಿ ಅವ್ರಿಗೆ ಹೇಳ್ಕೊಡ್ತಾರೆ. ಸೊ ಗುರು ಅಂತ ಹೇಳುವ ಮೂಲಕ ಎಂಟೈರ್ ನಮ್ಗೆ ಉಪದೇಶ ಕೊಡುವಂತ ಎಲ್ಲರೂ ಬಂದು ಬಿಡ್ತಾರೆ. ಸೊ ಈ ಗುರು ಗೋಳಕ ಗುರು ಗುರು ಆದ್ಮೇಲೆ ಇದು ಈ ಐದನ್ನು ಸ್ವಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಡಿಫ್ರೆಂಟ್ ಪೀಪಲ್ ಟೇಕ್ ಇಟ್ ಡಿಫ್ರೆಂಟ್ ವಿವಕ್ಷ ಭೇದದಿಂದ ಒಂದು ಮುಖ ಏನು ಅಂದ್ರೆ ಇದು ಗುರು ಅಂತ ಒಂದು ತಕ್ಕೊಳ್ಳೋದು. ಗುರು ಅಂತ ತಕೊಂಡ ಮೇಲೆ ಇನ್ನೊಂದು ಆ ಮನೋಮಯ ಪ್ರತಿಮೆ ಅಂದ್ರೆ ತೇಜೋರೂಪದಿಂದ ಇರುವಂತ ಒಂದು ಗೋಳಕ. ಇಲ್ಲಿ ಯಾರನ್ನ ಇಟ್ಟುಕೊಳ್ತಾರೆ ಅಂದ್ರೆ ಫಸ್ಟ್ ಗುರು ಅಂತ ಇಟ್ಟುಕೊಂಡ್ಬಿಟ್ಟು ಇಲ್ಲಿ ರುದ್ರ ಮುಂತಾದ ಮನೋನಿಯಾಮಕರಾದಂತ ಇಂದ್ರ ರುದ್ರ ಇವರನ್ನ ಬೇಸಿಕಲಿ ಹೇಳುವಾಗ ಮನೋಮಯ ಕೋಶ ಅಂತ ಹೇಳ್ತೀವಲ್ಲ ಅದಕ್ಕೆ ಪ್ಯಾರಲಲ್ ಆಗಿ ಬರುತ್ತೆ. ಫಸ್ಟ್ ಎರಡು ನಾವು ತಕೊಳ್ಳೋದು, ಫಸ್ಟ್ ಮೂರು ನಾವು ತಕೊಳ್ಳೋದು ಅನ್ನಮಯ ಪ್ರಾಣಮಯ ಅಂತ ಬೇಕಾದ ತಕ್ಕೋಬಹುದು. ಸೊ ಇಲ್ಲಿ ಬರೋದು ಬಂದು ಮನೋಮಯ ಅಂತ ತಕ್ಕೋಬಹುದು, ಅದರ್ವೈಸ್ ರುದ್ರದೇವರು ಅಂತ ತಕ್ಕೋಬಹುದು. ತೇಜೋಮಯವಾದಂತ ಗೋಳಕ ಒಂದು ಅಂತ. ಆಮೇಲೆ ಐದನೇದು ಬರೋದು ಬಂದು ಭಾರತೀಯರ ಮುಖ್ಯ ಪ್ರಾಣ. ಇಲ್ಲಿ ಪ್ರಾಣಮಯ ಅಂತ ಕೊಡ್ತಾರ, ಪ್ರಾಣಮಯ ಪ್ರಾಣ ಅಂತ ಕೊಡ್ತಾರ. ಪ್ರಾಣ ಅಂದ್ರೆ ಆ ನಮ್ಮ ದೇವರ ಕಡೆ ನಮ್ಮನ್ನ ಕೊಂಡೊಯ್ಯೋರು ಅಂತ ಅರ್ಥ. ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಲ್ಲ, ಆ ವಿಜ್ಞಾನಮಯ ಕೋಶ ಅಂತ ತಕೊಳ್ಳೋದು. ಇದು ಒಳಗೆ ದೇವರಿದ್ದ ನಮ್ಮ ಬಿಂಬರೂಪ ಭಗವಂತ ಇದ್ದ. ಸೊ ಇಷ್ಟು ನಾವು ನೋಡಬೇಕು. ಇದು ಪಂಚ. ಈ ಪಂಚವನ್ನೇ ವಿವಕ್ಷೆಯಿಂದ ಸ್ವಲ್ಪ ವ್ಯತ್ಯಾಸವಾಗಿ ಮಾಡಬಹುದು. ಇದು ಹಾಗೆ ಅಂದ್ರೆ ಫಸ್ಟ್ ನಾವು ದೇಹ ಅಂತ ನೋಡಿದ್ರೆ ದೇಹ ಮುಖ್ಯ ಅಲ್ಲ. ದೇಹದಲ್ಲಿ ಇರುವಂತ ಇದು ಲಲಿತ ಪಂಚ. ಲಲಿತ ಅಂದ್ರೆ ಮನೋಹರವಾದದ್ದು ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಮನೋಹರವಾಗಿರುವಂತದ್ದು. ಸೊ ಈ ಇದು ಯಾವ್ದು ಅಂದ್ರೆ ಮನೋಹರವಾಗಿ ಈ ದೇಹದಲ್ಲಿ ಇರೋದು ಇಂದ್ರಿಯಗಳು. ಇಂದ್ರಿಯಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಇಂದ್ರಿಯ ವ್ಯಾಪಾರ ಕಾಣಿಸುತ್ತೆ. ಇಂದ್ರಿಯಗಳು ತೇಜೋಮಯವಾದದ್ದು, ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಇಂದ್ರಿಯ ಅಂದೋ ಒಂದು ಕೊಳ ಅಂದ್ರೆ ಈ ಐದು ಮುಖವೂ ನೋಡಬಹುದು, ಅಥವಾ ಆಲ್ಟರ್ನೇಟ್ಲಿ ಇಂದ್ರಿಯಗಳು ಎಂಬೋ ಒಂದು ಗೋಳಕ. ಅಲ್ಲಿ ಇಂದ್ರಿಯಗಳಲ್ಲಿ ಇರುವಂತ ತತ್ವಾಭಿಮಾನ ಇಂದ್ರಿಯಗಳು ಜಡವೆ ಆಗುತ್ತೆ. ಅಲ್ಲಿ ಇರುವಂತ ತತ್ವಾಭಿಮಾನಿ ದೇವತೆಗಳು, ಅವರ ಒಳಗೆ ಇರುವಂತ ಮುಖ್ಯ ಪ್ರಾಣ, ಅವರೊಳಗೆ ಇರುವಂತ ಲಕ್ಷ್ಮಿ, ಲಕ್ಷ್ಮಿ ಒಳಗೆ ಇರುವಂತ ಬಿಂಬರೂಪಿ ನಾರಾಯಣ. ಸೊ ಹೀಗೆ ಐದು. ದಿಸ್ ಐ ಥಿಂಕ್ ಇಸ್ ಮಚ್ ಬೆಟರ್. ಇದು ಇಂದ್ರಿಯಗಳು, ಅಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣರು, ಲಕ್ಷ್ಮಿ ಮತ್ತು ಬಿಂಬರೂಪ ಶ್ರೀಹರಿ. ಸೊ ಹೀಗೆ ಚೇತನರಲ್ಲಿ ನಾವು ನೋಡಬೇಕಾದ್ದು. ಆಮೇಲೆ ಅವನ ಬಿಂಬ ನಮ್ಮ ಬಿಂಬ ಆ ರೂಪದಲ್ಲಿ ಭೇದ ಇಲ್ಲ, ಆ ಚಿಂತನೆಯನ್ನು ಬದ್ದೇ ಬರ್ತದೆ ಕೊನೆಯಲ್ಲಿ ಇಟ್ಕೊಳ್ಳೋದು. ಸೊ ಹೀಗೆ ಈ ಐದನ್ನ ಚಿಂತನೆ ಮಾಡಬೇಕು ಚೇತನರಲ್ಲಿ. ಜಡದಲ್ಲಿ ಮೂರು ಅಂತ ಹೇಳ್ತಾರೆ. ಜಡದಲ್ಲಿ ಮೂರೇ ಮೂರು ಅಂತ ಹೇಳ್ತಾರೆ. ಏನು ಮೂರು ಅಂದ್ರೆ ಇಲ್ಲಿ ಜಡದಲ್ಲಿ ಜಡ ನಮ್ಗೆ ಕಾಣಿಸುವಂತ ಜಡ ಅದು ಯಾವ್ದು? ಜಡದಲ್ಲಿ ಜಡ ಒಂದು ವಿಗ್ರಹ ಕಾಣಿಸುತ್ತೆ. ವಿಗ್ರಹದಲ್ಲಿ ಬೇಸಿಕಲಿ ಇರೋದು ಅಧಿಭೂತ. ಅಧಿಭೂತ ಅಂದ್ರೆ ಈ ಪಂಚಭೂತದಿಂದ ಪಂಚಭೂತದ ಸೂಕ್ಷ್ಮದಿಂದ ನಿರ್ಮಾಣ ಆದದ್ದು ಅಧಿಭೂತ. ಅಲ್ಲಿ ಇರುವಂತ ಅನೇಕ ದೇವತೆ ಗುರುಗೋಳಕ ಅಂತಾನೆ ಇದಕ್ಕೇನು ಕರೀತಾರೆ. ಗುರುಗಳು ಅಂದ್ರೆ ಇವಾಗ ಅಂತ ಅಲ್ಲಿ ಒಳಗೆ ಇರುವಂತ ದೇವತೆಗಳು. ಗುರು ಅಂದ್ರೆ ದೇವತೆಗಳೇ. ಅಲ್ಲಿ ಇರುವಂತ ತತ್ವಾಭಿಮಾನಿ ದೇವತೆಗಳು ಅಂತ, ತತ್ವಾಭಿಮಾನಿ ದೇವತೆಗಳು, ಆಮೇಲೆ ಮುಖ್ಯ ಪ್ರಾಣರು. ಸೊ ಹೀಗೆ ಮೂರು, ಇದಲ್ಲಿ ಮೂರು, ಅದಲ್ಲಿ ಐದು. ಸೊ ಹೀಗೆ ಇದರ್ ಫೈ ಇನ್ ಚೇತನರು, ಥ್ರೀ ಇನ್ ಜಡ. ಸೊ ಹೀಗೆ ಲಲಿತ ಪಂಚತ್ರಯ ಅದಕ್ಕೆ ಸುಗೋಳಕರಿತು. ಸುಗೋಳಕರಿತು ಅಂತ ಸು ಅಂತ ಹೇಳುವಾಗ ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷ. ಬರೀ ಗೋಳಕ, ಬರೀ ಆವರಣ ಅಲ್ಲ. ಇಲ್ಲಿ ನಿಂತು ಹಿಂದೆ ಹೇಳಿದಂತೆ ಒಂದೊಂದಲಿನ ಏನ್ ಬರಬೇಕು ಅಂದ್ರೆ ಅದೇ ತದ್ರೂಪ ತನ್ನಾಮಕನಾದಂತ ಶ್ರೀಹರಿಯೇ ಇದ್ದಾನೆ, ಅವರಲ್ಲಿ ಇದ್ದು ಮಾಡ್ತಾರೆ. ಸೊ ಅದಕ್ಕೆ ಸು ದೇವರನ್ನ ಮರಿಬೇಡಿ. ಜಸ್ಟ್ ಡೋಂಟ್ ಒಂದು ಅಧಿಭೂತ ಇಂದ್ರಿಯ ಗೋಳಕ ಅಂತ ಒಂದಿದ್ದ, ತತ್ವಾಭಿಮಾನಿ ದೇವತೆ ಅಂತಿದ್ದಾನೆ, ಮುಖ್ಯ ಪ್ರಾಣರು ಅಂತಿದ್ದಾನೆ, ಲಕ್ಷ್ಮೀದ ಒಳಗೆ ಮಾತ್ರ ಬಿಂಬ ನಿಂತಿದ್ದಾನೆ. ಹೀಗಿಲ್ಲ, ಇವನೇ ಎಲ್ಲಾ ಕಡೆನೂ ಇವನೇ ನಿಂತಿದ್ದಾನೆ. ಇವನೇ ಈ ರೂಪ ಒಳಗೆ ಇದ್ದು ಇವರ ಅಂದ್ರೆ ಈ ಇಂದ್ರಿಯಗಳಲ್ಲಿ ಒಳಗೇನೋ ಶ್ರೀಹರಿಯೇ ಇದ್ದಾನೆ, ತತ್ವಾಭಿಮಾನಿ ದೇವತೆಗಳ ಒಳಗೇನೋ ಶ್ರೀಹರಿಯೇ ಇದ್ದಾನೆ, ಮುಖ್ಯ ಪ್ರಾಣರ ಒಳಗೇನೋ ಶ್ರೀಹರಿ ಇದ್ದಾನೆ, ಲಕ್ಷ್ಮಿ ಒಳಗೇನೋ ಶ್ರೀಹರಿ ಇದ್ದಾನೆ, ಬಿಂಬರೂಪನಾಗಿ ಶ್ರೀಹರಿ ಇದ್ದಾನೆ. ಸೊ ಹೀಗೆ ಅದಕ್ಕೆ ಸುಗೋಳಕ ಅಂತ ಹೇಳ್ತಾರೆ. ದೇವರ ಚಿಂತನೆಯನ್ನು ಎಲ್ಲಿ ನೋಡಬಾರ್ದು. ಅದರ್ವೈಸ್ ನಮ್ಗೆ ಪಿಕ್ಚರ್ ಏನ್ ಬರುತ್ತೆ, ಅದು ಒಳಗೆ ಸೆಂಟರ್ಲಿ ಇರೋನ್ ಮಾತ್ರ ದೇವರು ಅಂತ ಬರ್ತಾ ಇಲ್ಲ. ಎಲ್ಲದಲ್ಲಿನೂ ಎಲ್ಲವೂ ದೇವರಲ್ಲ, ಎಲ್ಲದಲ್ಲಿನೂ ಅನ್ವಯ ವ್ಯತಿರೇಕ ನೋಡಿದ್ದೇವಲ್ಲ, ಇಲ್ಲಿ ಹೊರಗಡೆ ಬರುವಾಗ ವ್ಯತಿರೇಕವನ್ನ ತಿಳ್ಕೋಬೇಕು ನಾವು. ನಿಮ್ಮಲ್ಲಿ ಆ ರೂಪಗಳಲ್ಲಿ ಅನ್ವಯ. ಸೊ ಅದನ್ನ ಎಲ್ಲಿನೂ ಬಿಡಬಾರ್ದು. ಅನ್ವಯ ವ್ಯತಿರೇಕ ತಿಳ್ಕೊಂಡು ಸಹಜಾಚಲದಿಂದ ಗೋಳಾರದು ಭಜಿಸುತ್ತಿರುವಂತೆ ಇಲ್ಲಿ ಕೊಟ್ಟ. ಇದಕ್ಕೆ ಸಂಬಂಧವಾದದ್ದು ಇನ್ನೇನು ಅರಿತು ಅಂದ್ರೆ ಹೇಳಿದಾಗ, ಅರಿತು ಅಂದ್ರೆ ಶಾಸ್ತ್ರದ ಮೂಲಕವಾಗಿ ಅರಿತು. ಅದ ಇನ್ನೊಂದು ಶಾಸ್ತ್ರ ಮೂಲಕ ಶಾಸ್ತ್ರದಲ್ಲಿ ಹೇಳುವ ಗುರು ಕೊಡುವ ಉಪದೇಶ, ಗುರು ಕೊಡುವ ಶಾಸ್ತ್ರ ಉಪದೇಶ ದ್ವಾರ ತಿಳಿದು ಅಂತ ಅರ್ಥ ಕೊಟ್ಟಿದ್ದಾರೆ. ಮತ್ತು ಇದು ಎರಡು ಆಯ್ತು. ಇನ್ನೊಂದು ಸರ್ವ ಸ್ಥಳದಲ್ಲಿನೂ ಇರೋದು. ಇದು ಪ್ರತಿಮೆಯನ್ನ ಚಿಂತನೆ ಮಾಡಿದ್ದೀವಿ, ಚೇತನರನ್ನ ಚಿಂತನೆ ಮಾಡಿದ್ವಿ, ಬಟ್ ಎಲ್ಲಾ ಕಡೆನೂ ವ್ಯಾಪ್ತನಾದಂತಹ ಭಗವಂತ ಅಲ್ಲಿ ಅದರಲ್ಲಿ ಏನು ಚಿಂತನೆ ಮಾಡಬೇಕು, ಅದು ಜಡವೇ ಆಗುತ್ತೆ. ಆದ ಕಾರಣದಿಂದ ಅಲ್ಲಿನೂ ಗೋಳಕತ್ತರೆ ಇಲ್ಲಿ ಸಿಂಪಲ್ ಆಗಿ ಅದರ್ ಪ್ಲೇಸಸ್ ಅಲ್ಲಿ 24 ತತ್ವಗಳ ಮಿಶ್ರಿತವೇ ಎಲ್ಲವೂ ಇರುತ್ತೆ. ಸೊ 24 ತತ್ವಗಳು, 24 ತತ್ವದಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳು ಇನ್ಕ್ಲೂಡಿಂಗ್ ಲಕ್ಷ್ಮೀ ತನಕ ಹೋಗ್ಬೇಕು, ತತ್ವಾಭಿಮಾನಿ ದೇವತೆಗಳು, ಆಮೇಲೆ ಪರಮಾತ್ಮ. ಸೊ ಹೀಗೆ ಮೂರನ್ನ ಚಿಂತನೆ ಮಾಡೋದು. ಸೊ ಬೇಸಿಕಲಿ ವಿ ಹ್ಯಾವ್ ಟು ಸೀ ದಟ್ ಮುಂದೆ ಹಿಂದೆ ಇದು ವಿವಕ್ಷೆಯಿಂದ ಸ್ವಲ್ಪ ಸ್ವಲ್ಪ ಒಂದೊಂದು ಕಡೆ ಒಂದೊಂದು ಕೊಟ್ಟಿದ್ದಾರೆ. ಬೇಸಿಕಲಿ ಯು ಗೆಟ್ ದ ಐಡಿಯಾ, ಹೇಗೆ ಹೋಗ್ಬೇಕು, ದೇವರನ್ನ ಹೇಗೆ ಕಾಣ್ಬೇಕು, ಅನ್ವಯ ವ್ಯತಿರೇಕದಿಂದ ಇಷ್ಟಿಷ್ಟು ಲೇಯರ್ಸ್ ಇದ್ದಾನೆ ಅಂತ ನೋಡಬೇಕು. ಪಂಚ ಗೋಳಕ ಅಂತ ಕೆಲವರು ಪಂಚ ಚೇತನದಲ್ಲಿ ಪಂಚ ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಹೀಗೆ ಇಟ್ಟುಕೊಂಡು ಅಲ್ಲಿ ನೋಡೋ ಕ್ರಮವೂ ಉಂಟು. ಸೊ ಹೀಗೆ ಲಲಿತ ಪಂಚತ್ರೆ ಸುಗೋಳಕಾರಿ ಭಜಿಸುತ್ತೀರಿ ಅಂತ. ಇದಕ್ಕೆ ಸಂಬಂಧವಾಗಿ ಇನ್ನೊಂದು ಹೇಳ್ತಾರೆ, ಸರ್ವತ್ರದಲ್ಲಿ ಅಂತ ನೀವು ಹೇಳಿದ್ದಿಲ್ಲ, ಅದು ಹೇಗಾಗತ್ತೆ ಸರ್ವತ್ರದಲ್ಲಿ ಅಂದ್ರೆ ಅಲ್ಲಿನೂ ಏನು ಷೋಡಶ ಉಪಚಾರ ಪೂಜೆ ಇದೆಲ್ಲ ಉಂಟ ಅಂತ? ಇಲ್ಲ ಅಂತ ಹೇಳ್ತಾರೆ, ಷೋಡಶ ಉಪಚಾರ ಪೂಜೆಗಳು ಇಲ್ಲ. ಬಿಕಾಸ್ ಅಧಿಷ್ಠಾನಗಳು, ನೀಚ ಅಧಿಷ್ಠಾನಗಳು ಇರಬಹುದು, ಸರ್ವತ್ರ ಅಂತ ಬರುವಾಗ ಎಲ್ಲವೂ ಬರುತ್ತೆ. ಬರೀ ಚಿಂತನೆ ಮಾತ್ರ ಅಲ್ಲಿ ಇಲ್ಲಿ ದೇವರು ಇದ್ದಾನೆ ಅನ್ನೋ ತಿಳುವಳಿಕೆಯೇ ಅಲ್ಲಿ ಪೂಜೆ ಆಗ್ಬಿಡುತ್ತೆ. ಪೂಜೆ ಎಂಬುದು ಯಥಾ ಯೋಗ್ಯವಾಗಿಯೇ ಪೂಜೆ ಎಂಬುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡ್ತಾರಲ್ಲ, ಒಂದೊಂದಿಲಿನ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಹೇಗೆ ಪೂಜೆ ಮಾಡೋದು ಅಂತ ಬಂದಾಗ, ಸೂರ್ಯನಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಸೂರ್ಯನಿಗೆ ಷೋಡಶೋಪಚಾರ ಪೂಜೆ ಯಾರು ಮಾಡೋದಿಲ್ಲ. ಸೂರ್ಯನಿಗೆ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಏನ್ ಹೇಳ್ತಾರ, ಅದು ಭಾಗವತದಲ್ಲಿ ಬಂದ ಸೂರ್ಯನಿಗೆ ಪೂಜೆ ಅಂದ್ರೆ ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಕಂ ಮರುತ್ ಜಲಂ ಭೂ ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಸೂರ್ಯನಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸೂರ್ಯತ್ತು ವಿದ್ಯಯಾತ್ರಯ ಅಂದ್ರೆ ಸೂರ್ಯನಿಗೆ ಪೂಜೆ ಅಂದ್ರೆ ಏನು ಪೂಜೆ, ಅರ್ಘ್ಯಂ ಸಮರ್ಪಣೆ, ಬಾಧ್ಯಂ ಸಮರ್ಪಣೆ, ಆಚಮನಂ ಸಮರ್ಪಣೆ, ಮಧುಬರ್ಕಂ ಸಮರ್ಪಣೆ, ಹಾಗೆ ಸೂರ್ಯನಿಗೆ ಹೋಗಿ ಪೂಜೆ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಏನ್ ಮಾಡ್ಬೇಕು ಅಂದ್ರೆ ವೇದ ಮಂತ್ರ ಗಾಯತ್ರಿ ಅಂದ್ರೆ, ನಾವು ವೇದ ಮಂತ್ರವೂ ಇಲ್ಲ ನಮ್ಗೆ ಗಾಯತ್ರಿ ಇಲ್ಲ ಅಂದ್ರೆ ಪುರಾಣ ಗಾಯತ್ರಿ ಇದ್ದೇ ಇದೆ. ವೇದಕ್ಕೆ ಅನುಗುಣವಾಗಿ ಬರೆದ ಹರಿಕಥಾಂಸಾರದಲ್ಲಿ ಸೂರ್ಯನಿಗೆ ಬಗ್ಗೆ ಬಂದ ಪದ್ಯಗಳೇ ಇದೆ, ಎಷ್ಟೆಷ್ಟು ರೂಪಗಳಿಂದ ಸೂರ್ಯ ಇದ್ದಾನಂತೆ. ಅದು ಚಿಂತನೆ, ಬೇಸಿಕಲಿ ವಿದ್ಯಾರೂಪವಾದ ಪೂಜೆ ಅಲ್ಲಿ ಹೇಳಿರುವಂತಹ ಹುಸ್ಕಮಲ. ಸೊ ಹೀಗೆ ಸೂರ್ಯನಿಗೆ ಯಥಾಯೋಗ್ಯವಾಗಿ ಅಗ್ನಿಯಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಅಗ್ನಿಗೆ ಹೇಗೆ ಪೂಜೆ ಮಾಡ್ತೀವಿ? ಅರ್ಘ್ಯಂ ಸಮರ್ಪಣ, ಪಾದ್ಯಂ, ಆಚಮನ, ಮಧುಪ ಎಲ್ಲ ಸ್ನಾನ ಸಮರ್ಪಣೆ ನೀರದ ಮೇಲೆ ಹಾಕ್ತೀವ? ಹಾಕೋದಿಲ್ಲ. ಏನ್ ಮಾಡ್ತೀವಿ ಅಲ್ಲಿ ಅಗ್ನಿಯಲ್ಲಿ ಹವಿಸ್, ಅಗ್ನಿ ಅಂದ್ರೆ ಅಧಿಕಾರಿಗಳು, ಹವಿಸ್ಸನ್ನ ಅಲ್ಲಿ ಹಾಕಿ ಯಾವ ಯಾವ್ದಕ್ಕೆ ಯಾವ್ಯಾವ್ದು ಹವಿಸೋ ಅದನ್ನ ಹಾಕಿ ಅಲ್ಲಿ ಬ್ರಾಹ್ಮಣರಿಗೆ ಪೂಜೆ ಅಂದ್ರೆ ಅಲ್ಲಿ ಯಥಾಯೋಗ್ಯವಾಗಿ ಜ್ಞಾನಿಗಳು ಬಂದಾಗ ಅವರು ಪಾದ ಪೂಜೆಯನ್ನ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಮೂಲಕವಾಗ ಆ ಜ್ಞಾನಿಗಳು ಬಂದಿರೋದು ಮೌನವಾಗಿ ಕೂತುಕೊಳ್ಳಕ್ಕೆಲ್ಲ, ಜ್ಞಾನಿಗಳು ಬಂದಾಗ ಅವ್ರ ವಾಕ್ ಅವ್ರಿಗೆ ಏನಾದ್ರು ಎರಡು ಮಾತು ಹೇಳಿ ಜ್ಞಾನ ನಮ್ಗೆ ಕೊಡು ಅಂತ ಕೇಳಿ ಜ್ಞಾನವನ್ನ ಪಡೆಯೋದು, ಅದೇ ಅದು ಪೂಜೆ ಆಗ್ಬಿಡತ್ತೆ ಅವ್ರಿಗೆ ಮಾಡುವಂತದ್ದು. ಆಮೇಲೆ ಗೋವಿಗೆ ಮಾಡೋದು ಏನು, ಗೋವಿಗೆ ಏನು ಪೂಜೆ ಮಾಡ್ತೀವಿ? ಗೋವಿಗೆ ಗೋಗ್ರಾಸ ಇರೋದೇ ದೊಡ್ಡ ಅದೇ ಪೂಜೆ. ವೈಷ್ಣವರು ಬಂದಾಗ ಅವ್ರಿಗೆ ಏನ್ ಪೂಜೆ ಮಾಡೋದು ಅಂದ್ರೆ ಅವ್ರಿಗೆ ಅವ್ರನ್ನ ನಮ್ಮ ಬಂಧುಗಳು ಅಂತ ನಾವು ಮನಸ್ಸಲ್ಲಿ ಬರುವಂತ ಭಾವನೆ ಅದೇ ಅವ್ರಿಗೆ ಮಾಡುವಂತ ಪೂಜೆ. ಮತ್ತು ಕಮ್ ಅಂತ ಬಂದಿದ ಹೃದಯ, ಕಮ್ ಅಂದ್ರೆ ಹೃದಯ, ಕಮ್ ಅಂದ್ರೆ ಆಕಾಶ, ಆಕಾಶದಲ್ಲಿ ಪೂಜೆ ಮಾಡೋದ್ರೆ ಏನ್ ಆಕಾಶದಲ್ಲಿ ಪೂಜೆ ಮಾಡೋದು? ಹೃದಯಾಕಾಶದಲ್ಲಿ ಧ್ಯಾನ ಮಾಡೋದೇ ಅದು ಪೂಜೆ ಅಂತ ಆಗತ್ತೆ. ಸೊ ವಾಯುವಲ್ಲಿ ಪೂಜೆ ಮಾಡೋದ್ರೆ ವಾಯುವೇ ಕಾಣಿಸೋದಿಲ್ಲ, ಎಲ್ಲಿ ಪೂಜೆ ಮಾಡೋದು ಅಂದ್ರೆ ವಾಯು ಮುಖ್ಯ ಧ್ಯಾನ ಅಂತ. ವಾಯುದೇವರೇ ಪ್ರತಿಮಾ ರೂಪ, ಅವರೇ ಪ್ರತಿಮಾ ಆ ಗೋಳಕ್ಕೆ ಬರುತ್ತಲ್ಲ. ಹಾಗೆ ಜಲದಲ್ಲಿ ಪೂಜೆ ಮಾಡೋದ್ರೆ ಜಲದಲ್ಲಿ ಏನ್ ಮಾಡೋದು? ಅರ್ಘ್ಯ ಕೊಡೋದು, ಜಲದ ನೀರನ್ನ ತೆಗೆದು ನೀರಲ್ಲೇ ಅರ್ಘ್ಯ ಕೊಡೋದು, ಅದೇ ಜಲಕ್ಕೆ ಪೂಜೆ ಮಾಡೋದು ಅಂತ. ಸೊ ಹೀಗೆ ಭೂಮಿಯಲ್ಲಿ ಪೂಜೆ ಮಾಡುವಂತರ ಭೂಮಿಯಲ್ಲಿ ಪೂಜೆ ಮಾಡುವಂತ ಅದು ನಮ್ಗೆ ರಂಗವಲ್ಲಿ ಬಿಡಿಸೋದು, ಚಕ್ರಾಬ್ಜ ಮಂಡಲ ಬಿಡಿಸೋದು, ಹೀಗೆ ಮಾಡುವಂತದ್ದು ಅಲ್ಲಿ ಭೂಮಿಯಲ್ಲಿ ಪೂಜೆ. ಆರ್ ಇವನ್ ಭೂಮಿಯಲ್ಲಿ ಪೂಜೆ ಅಂದ್ರೆ ದ್ರವ್ಯಲಿಂಗ, ದ್ರವ್ಯಲಿಂಗ ಅಂದ್ರೆ ಮಣ್ಣಿನಿಂದ ಭೂಮಿಯಿಂದ ಬಂದ ಮೆಟಲ್ಸ್ ಇದನ್ನ ಬಳಸಿ ಮಾಡುವಂತ ಪೂಜೆ ಕ್ಷಿತಿಲಿಂಗ ಪೂಜೆ ಅಂತ ಹೇಳ್ತಾರೆ. ದ್ರವ್ಯಲಿಂಗ ಪೂಜೆ ಮೆಟಲ್ ನಿಂದ ಮಾಡೋದು, ದ್ರವ್ಯಲಿಂಗ ಮಣಿಗಳು ಇದು ಇತ್ಯಾದಿಗಳಿಂದ ಮಾಡೋದು, ಆರ ತಗಡ ಇಟ್ಕೊಂಡು ಮಾಡೋದು ಇದು ಆಗತ್ತೆ ಕ್ಷಿತಿಲಿಂಗ. ಆಮೇಲೆ ಆತ್ಮಲಿಂಗ ಅಂದ್ರೆ ಆತ್ಮಲಿಂಗ ಪೂಜೆ ಅಂದ್ರೆ ಆತ್ಮ ಅಂದ್ರೆ ನಮ್ದೇ ಆಗತ್ತೆ ದೇಹ ಅಂತ ಆಗತ್ತೆ. ಆತ್ಮಲಿಂಗ ಪೂಜೆ ಅಂದ್ರೆ ಅದು ಬಿಂಬ, ಆತ್ಮ ಅಂದ್ರೆ ಬಿಂಬ, ಅದು ಇರುವಂತ ದೇಹ. ಇದಕ್ಕೇನ್ ಪೂಜೆ, ನಮ್ಗೇನೇನ್ ಪೂಜೆ ಮಾಡೋದು ಅಂದ್ರೆ ಅದೇ ಹೇಳಿದಾರಲ್ಲ, ನಾವು ಟೇಕಿಂಗ್ ಕೇರ್ ಆಫ್ ಅವರ್ ಸೆಲ್ಫ್, ಸ್ನಾನ ಇತ್ಯಾದಿ ಮಾಡಿ ಕಾಲ ಕಾಲಕ್ಕೆ ಅದಕ್ಕೆ ಆಹಾರವೋ ಏನ್ ಕೊಡಬೇಕೋ ಏನ್ ವಿಹಿತವೋ ಅದನ್ನ ಕೊಟ್ಟು ಟೇಕಿಂಗ್ ಕೇರ್ ಆಫ್ ಅವರ್ ಬಾಡಿ, ಅದೇ ಆತ್ಮಲಿಂಗ ಪೂಜೆ ಆಗತ್ತೆ. ಆಮೇಲೆ ಸರ್ವಭೂತ ಅಂತ ಹೇಳುವಾಗ ಎಲ್ಲರಲ್ಲಿನೂ ಪೂಜೆ ಮಾಡೋದ್ರೆ ಎಲ್ಲರಲ್ಲಿ ಏನ್ ಪೂಜೆ ಮಾಡೋದು, ಎಲ್ಲರಲ್ಲಿನೂ ಇರುವಂತ ಭಗವಂತ, ಭಗವಂತ ಅದು ಅನ್ವಯ, ಭಗವಂತ ಒಂದೇ, ಅವನಲ್ಲಿ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಳ್ಳೋದೇ ಸರ್ವಭೂತ. ಅದನ್ನ ಹೇಗೆ ಮಾಡ್ಬೇಕು ಅಂತ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ಅವರವರಿಗೆ ಅವರವರಿಗೆ ತಕ್ಕದನ್ನ ಕೊಡೋದೇ ಅದು ಪೂಜೆ ಆಗ್ಬಿಡತ್ತೆ. ಸೊ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಮಾಡ್ಬೇಕು. ಸೊ ಗೊಳಕಾರಿತು ಭಜಿಸುತ್ತಿರು ಅಯೋಗ್ಯರಲ್ಲಿ, ಅಯೋಗ್ಯರಲ್ಲಿ ಯಾವ ಪೂಜೆನೂ ಇಲ್ಲ, ಅಯೋಗ್ಯರಲ್ಲಿ ಪೂಜೆ ಎಂಬುದೇ ಇಲ್ಲ. ಅದು ತಿಳ್ಕೊಳ್ಳೋ ತಿಳುವಳಿಕೆ ಮಾತ್ರ, ದೇವರು ಹೀಗೆ ಅವರಲ್ಲಿ ಇದ್ದು ಅವರ ಸ್ವಭಾವಕ್ಕೆ ಕರ್ಮಕ್ಕನುಗುಣವಾಗಿ ಹೀಗೆ ಹೀಗೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ. ಈ ಜಗತ್ತಲ್ಲಿ ಎಲ್ಲಿ ಹೋದ್ರೆ ನಾವು ಶಾಪಿಂಗೇ ಹೋಗ್ತೀವೋ ಎಲ್ಲಿ, ಅವರೆಲ್ಲ ಅಯೋಗ್ಯ ಅಂತ ಹೇಳ್ತಾ ಇಲ್ಲ ನಾನು. ಅವರು ಕರ್ಮಕ್ಕೆ ಅನುಗುಣವಾಗ ಅದನ್ನ ಅವ್ರ ಮೂಲಕವಾಗಿ ದೇವರು ವರ್ತನೆ ಮಾಡಿಸ್ತಾನೆ. ಅವರನ್ನ ಹೋಗಿ ನಾವು ಪೂಜೆ ಮಾಡೋದಿಲ್ಲ, ತಿಳುವಳಿಕೆ ಮಾತ್ರ ಅದನ್ನ ತಕೋಬೇಕು. ಮತ್ತು ಇಲ್ಲಿ ಇನ್ನೊಂದು ವಿಷಯ ಹೇಳಿದೆ, ಇದಾದ್ಮೇಲೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಮುಖ್ಯವಾಗಿ ಶುರು ಮಾಡೋದೇ ಜಲಜನಾಭನಿಗೆ ಅಂತ ಶುರು ಮಾಡಿದ್ದ. ಯಾಕೆ ಜಲಜನಾಭ ಅಂದ್ರೆ ಪದ್ಮನಾಭ ರೂಪ, ಇದು ಯಾಕೆ ಹೇಳಿದ್ದಾರೆ, ಪದ್ಮನಾಭ ರೂಪವನ್ನ ಯಾಕೆ ಚಿಂತನೆ ಮಾಡು ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಕೊಡ್ತಾರೆ ಈ ಜಲ ಅಂಬೋದೇ ಜಲ ಅಂತ ಹೇಳುವ ಮೂಲಕವಾಗಿ ಈ ಪದ್ಮನಾಭ ರೂಪ ಯಾವುದಕ್ಕೆ ಸಂಕೇತ ಅಂದ್ರೆ ಪದ್ಮನಾಭ ರೂಪದ ಮೂಲಕ ದೇವರು ಈ ಒಂದು ನಾವು ಇರುವಂತ ಈ ಸೃಷ್ಟಿಯನ್ನ ದೇವರು ಮಾಡಿದ್ದಾನೆ. ಆಕ್ಚುಲಿ ಬ್ರಹ್ಮಾಂಡದ ನಾರಾಯಣ ಮೂಲ ರೂಪ ಅಂತ ನಾವು ಹೇಳ್ತೀವಿ, ಸರ್ವತ ಒಳಗೆ ಬ್ರಹ್ಮಾಂಡದ ಒಳಗೆ ಮಾತ್ರ ಒಂದು ವಿವಕ್ಷೆಯಿಂದ ಬ್ರಹ್ಮಾಂಡ ಮಾತ್ರ ತಕೊಂಡ್ರೆ ಅಲ್ಲಿ ಮೂಲ ರೂಪ ಅಂಬುದು ಪದ್ಮನಾಭ ರೂಪ ಅಂತ ಹೇಳ್ತಾರೆ. ಯಾಕೆಂದ್ರೆ ಪದ್ಮನಾಭ ರೂಪದಿಂದಲೇ ಎಲ್ಲ ಭಾಗವತದಲ್ಲಿ ಬರುತ್ತೆ ಇದು, ಪದ್ಮನಾಭ ರೂಪದಿಂದಲೇ ಎಲ್ಲಾ ಅವತಾರಗಳು ಅಂದ್ರೆ ಒಂದು ವೆರಿ ಬಿಗಿನಿಂಗ್ ಇಟ್ ಸೆಲ್ಫ್ ಎಲ್ಲಾ ರೂಪವನ್ನು ದೇವರು ತಕೊಳ್ತಾನೆ. ಅವನು ಈ ಪದ್ಮನಾಭ ರೂಪದಿಂದ ಅಭಿವ್ಯಕ್ತ ಮಾಡಿಸಿದನಂತೆ ಎಲ್ಲಾ ರೂಪಗಳು. ಸೊ ಎಲ್ಲಾ ರೂಪಗಳು ಏನು ಉಗಮಸ್ಥಾನ ಅಂದ್ರೆ ಪ್ರಕಟ ಮಾಡುವ ಆ ಸ್ಥಾನ ಪದ್ಮನಾಭ ರೂಪ ಅಂತ. ಸೊ ಅದನ್ನ ವಿಶೇಷವಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಪದ್ಮನಾಭ ಅಂತ ಹೇಳುವ ಮೂಲಕವಾಗ ಜಲ ಅಂಬುದು ಸೃಷ್ಟಿಗೆ ಸಂಕೇತ, ಆ ಸೃಷ್ಟಿ ಅದನ್ನ ನಾವು ಚಿಂತನೆ ಮಾಡುವ ಮೂಲಕವಾಗಲೇ ನಮ್ಗೆ ಅನೇಕ ಜನ್ಮಗಳು ಹೋಗ್ಬಿಡತ್ತೆ. ಸೊ ಸೃಷ್ಟಿ ಆಗುವಂತ ಸ್ಥಾನ ಜಲ ಅಂತ ಬಂದಾಗ ಇದಕ್ಕೆ ಹೇಳಿದೆ ಅಂದ್ರೆ ಜಲದಲ್ಲಿ ಹುಟ್ಟಿರುವಂತ ಕಮಲ. ಈ ಕಮಲ ಅಂಬೋದೇ ಕಮಲ ಏನು ಬರೀ ಕಮಲ ಅಲ್ಲ, 14 ಲೋಕಾಖ್ಯ ಆ ಸುವರ್ಣ ಕಮಲ ಅದೇ ಲಕ್ಷ್ಮಿಯಾತ್ಮಕ. ಸೊ ಜಲ ಅಂಬೋದು ನೀರು, ಯಾವ ನೀರನ್ನು ಹೇಳ್ತಾರೆ ಇಲ್ಲಿ ಅಂದ್ರೆ ಆ ಭಗವಂತನ ನಾಭಿ ನೇಮಿ ಅಂತ ಹೇಳ್ತಾರೆ. ಒಂದು ಯಾವುದೇ ಇರಬೇಕು ಅಂದ್ರೆ ದ ಸೆಂಟರ್, ಆಮೇಲೆ ದ ಸರ್ಕಂಫರೆನ್ಸ್, ಒಂದು ವೀಲಿಗೆನು ಹಾಗೆ ಹೇಳಿ ನಾಭಿ. ದೇವರ ಚಿಂತನೆ ನಾಭಿ ನೇಮಿಯಾಗಿ ಇದ್ದಿ, ನಾಭಿಯೆ ಅಂದ್ರೆ ಯು ಆರ್ ದ ಸೆಂಟರ್, ಯು ಆರ್ ದ ಪ್ರೊಟೆಕ್ಟರ್. ಔಟ್ ಸೈಡ್ ಒಂದು ಚಕ್ರ ಇರಬೇಕು ಅಂದ್ರೆ ದಟ್ ಆಕ್ಸಿಸ್ ಇರಬೇಕು, ಆಮೇಲೆ ಹೊರಗಡೆದು ಇರಬೇಕು. ಆಕ್ಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾಭಿ, ಆ ನಾಭಿಯೇ ಜಲ, ಅಲ್ಲಿಂದಲೇ ಹುಟ್ಟಿತ್ತು. ಏನ್ ಹುಟ್ಟಿತ್ತು? ಜಲ ಜಲದಿಂದ ಲಕ್ಷ್ಮಿ ಲಕ್ಷ್ಮಿ ಹುಟ್ಟಿದ್ಲು ಅಂದ್ರೆ ಆ ರೂಪ ವ್ಯಕ್ತ ಮಾಡಿದ್ಲು ಒಂದು. ಆ ರೂಪದ ಕಾರ್ಯ ಏನು? ಜ ಅಂದ್ರೆ ಎಲ್ಲರಿಗೂ ಆ ಜನನವನ್ನ ಕೊಡುವುದಕ್ಕೆ ಬೇಕಾದ ಆ ಮೂಲ ಪ್ರಕೃತಿ ಆ ವಿಕಾರ ಹೊಂದಿತ್ತು, ಅಲ್ಲಿ ಲೋಕಾತ್ಮಕವಾಗಿ ಬಂತು. ಸೊ ಜಲ ಅದು ಆ ಜಲವನ್ನ ಆಧಾರ, ಆ ನಾಭಿಯನ್ನ ಆಧಾರ ಮಾಡಿ, ದೇವರ ನಾಭಿ ಅಂದ್ರೆ ಒಂದು ಇದಕ್ಕೆ ಹೇಳ್ತದೆ ಲಕ್ಷ್ಮೀದೇವಿ ಇಡೀ ದೇಹದಲ್ಲಿ ದೇವರು ಜೊತೆ ಜೊತೆಲಿ ಅವಳು ಇದ್ರನು ಒಂದು ರೂಪದಿಂದ ಈ ಒಂದು ನಾಭಿಯನ್ನ ಆಧಾರ ಮಾಡಿಕೊಂಡು ಅವಳು ಅವಳ ಆವಿರ್ಭಾವ ಆಗತ್ತೆ. ಅದು ಮೂಲಕವಾಗಿ ಅವಳು ಬಂದು ಈ ಸೃಷ್ಟಿ 14 ಲೋಕಗಳನ್ನ ಅವಳು ಈ ಮೂಲ ಪ್ರಕೃತಿಯಿಂದ ಜಡ ಪ್ರಕೃತಿಯಿಂದ ಆ ಸೃಷ್ಟಿ ಅಲ್ಲಿರುವಂತ ಚೇತನಾತ್ಮಕ ಲಕ್ಷ್ಮೀದೇವಿ, ಅದಕ್ಕೆ ಆಧಾರವಾಗಿರುವಂತ ಪದ್ಮನಾಭ ರೂಪ, ಇದೇ ನಮ್ಮ ಸೃಷ್ಟಿ ಸ್ಥಿತಿ. ಕೊನೆಯ ಲಯವು ಪೂರ್ತಿ ಹೋಗುವಾಗ ಎಲ್ಲ ಪದ್ಮನಾಭ ರೂಪನ ಒಳಗೆ ಹೋಗ್ಬಿಡತ್ತೆ. ಕಾರಣದಿಂದ ಇದನ್ನ ನಾವು ಈ ಯಾವಾಗ್ಲೂ ದೇವರ ಚಿಂತನೆ ಅಂತ ಬಂದಾಗ ದೇವರ ಅಸಾಧಾರಣವಾದ ಗುಣ, ಒಬ್ಬರಿಗೆ ಪರಿಚಯ ಕೊಡಬೇಕು ಅಂದ್ರೆ ಅವರ ಗುಣವನ್ನ ಹೇಳಬೇಕು. ಆ ಹೆಸರು ಹಸಿರು ಆ ದೇವರ ಗುಣವನ್ನ ತಿಳಿಸ್ಕೊಡ್ಬೇಕು. ಇದು ದೇವರಿಗೆ ಇರುವಂತ ಎಕ್ಸ್ಕ್ಲೂಸಿವ್ ಈ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನ ಹೇಳುವಂತದ್ದು. ಸೊ ಇದು ಮೂಲಕವಾಗ ಅದು ನಾವು ದೇವರು ಮಾಡಿದ ಉಪಕಾರದ ಸ್ಮರಣೆ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಜಲಜನಾಭನಿಗೆ ಅಂತ ಆ ಪದ್ಮನಾಭ ರೂಪವನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಕೃಷ್ಣಾರ್ಪಣಮಸ್ತು.